ಪಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣ ಮೇಘ ಕೃಷ್ಣಾಮಿ ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈಃಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಕ್ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ್ಯ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾ ದಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನ್ ಅಹಂ ವಾಜರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ದುರ್ವಾದಿ ಭ್ರಾಂತರವಯೇ ವೈಷ್ಣವೇಂದ್ರಿಯ ವೃಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸ್ವಯಮಿಂದಕರಾಬ್ಜೋತ್ಸಂ ಸುವಿದ್ಯಾಭೋಧಕಂ ಸದಾ ಸುಮೋದರಾಮ ಪೂಜಾಖ್ಯಂ ಸುಜೀಂದ್ರ ಗುರುಂ ಭಜೇ ಸುಜೀಜನ ಸುಮಂದಾರಂ ಸುಜೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜೀಂದ್ರ ಕರೋತ್ಸವಂ ಮಾಪಾದಮೌಲಿ ಪರ್ಯಂತಂ ಗುರುಣಾಮಾತುಲಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾತಶ್ರೇಷ್ಠಂ ದಯಾನಿಧಿಮ್ಮಜ್ಞಾನತಿಮಿರಚೇತಂ ಬುದ್ಧಿಸಂಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ ಗೋಪಾಲಮದಪಾದಾಬ್ಜಂ ಪಾಪಾದಿ ಪರಿಹರಣಂ ಗೋಪಾಲದಾಸಮಿಡೇಯಂ ಗೋಪಾಲಹರಿದರ್ಶನಂ ಗರದೇಶಾಕಾರಂ ಜಗದೀಶಪದಾಸ್ಯಂ ಜಗದೀಕಲವಿಖ್ಯಾತಂ ಜಗನ್ನಾಥ ಗುರುಂ ಭಜೇ ಪ್ರಾಣಪರಿಪದ್ವಂದ್ವಂಗಜಾಸಮಾನಸಂ ಸಮಾಧಿಗುಣಸಂಯುಕ್ತಂ ಶ್ರೀ ಪ್ರಾಣೇಶ ಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣನ ಅದ್ಭುತವಾದ ಚರಿತ್ರೆಯನ್ನೇ ವಾದಿರಾಜರ ನುಡಿಯಲ್ಲಿ ನೀವು ಕೇಳಿದ್ದೀರಿ. ಕೃಷ್ಣ ಇಷ್ಟು ಮಹಾಮಹಿಮ ಸಂಪನ್ನ ಅಂತಂದ್ರೆ ಆ ಕೃಷ್ಣನನ್ನ ತೋರಿಸಿದವರು ಯಾರು ಅಂತಂದ್ರೆ ಗೋವಿಂದದಾಸರು. ಅದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ಅಂಶ. ಮಹಾನುಭಾವರಾದ ಗೋವಿಂದದಾಸರ ಆರಾಧನೆಯನ್ನೇ ದೇಶದ ಉದ್ದಗಳಕ್ಕೂ ಕೂಡ ವಿಶೇಷವಾಗಿ ವೈಭವಯುತವಾಗಿ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಯಾವ ಊರಿನಲ್ಲಿ ಇವರು ಕೂಡ ಪುರಂದರದಾಸರ ಆರಾಧನೆ. ಇವತ್ತು ಹರಿದಾಸರ ಹಾಡುಗಳನ್ನು ಹೇಳ್ತೇವೆ, ಅವರ ಕಥೆಗಳನ್ನು ಕೇಳ್ತೇವೆ, ಅವರ ಕೃತಿಗಳ ಬಗ್ಗೆ ವಿಮರ್ಶೆಯನ್ನು ಮಾಡ್ತೇವೆ, ಅದರದೊಂದು ತಾತ್ವಿಕ ವಿಚಾರವನ್ನು ತಿಳಿತಕ್ಕಂತಹ ಪ್ರಯತ್ನವನ್ನೇ ನಾವು ಮಾಡ್ತೇವೆ. ಇದಕ್ಕೆ ಉದ್ದೇಶ ಏನು ಅಂತಂದ್ರೆ ಆ ದಾಸರ ಒಂದು ಜಿಲ್ಲೆ ಮಾರ್ಗ ನಮಗೂ ಬರಲಿ, ಆ ಭಗವಂತನ ದಾಸ್ಯ ನಮ್ಮಲ್ಲಿ ಬರಲಿ, ಆ ದಾಸ್ಯವನ್ನು ತೋರಿಸಿ ನಮ್ಮ ಮಹಾನುಭಾವರ ಅನುಗ್ರಹ ನಮ್ಮಲ್ಲಿರಲಿ ಅನ್ನುವಂತಹ ಅನೇಕ ಮಹತ್ತರವಾದ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಹರಿದಾಸರ ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ. ನಿಜವಾಗಲೂ ಹರಿದಾಸರ ಜೀವನ ಬಹಳ ವಿಶಿಷ್ಟವಾದ ರೀತಿಯಲ್ಲಿರುವಂತಹದ್ದಾಗ್ತದೆ. ನೀವು ಯಾವುದೇ ದಾಸರ ಚರಿತ್ರೆಯನ್ನು ನಾವು ನೋಡಿದಾಗ, ಯಾವುದೇ ದಾಸರ ಕೃತಿಗಳನ್ನು ನೋಡಿದಾಗ ಅನುಭವವನ್ನು ತಂದು ಪುಟಕ್ಕಿಟ್ಟು ಅದನ್ನ ತಮ್ಮ ಒಕ್ಕಣಿಕೆಯ ಮೂಲಕ ನಮಗೆ ಕೊಡತಕ್ಕಂತಹ ಒಂದು ಭಾವನೆ ಕಾಣುವಂತಹದ್ದು ಹರಿದಾಸ ಸಾಹಿತ್ಯದಲ್ಲಿ ನಾವು ವಿಶೇಷವಾಗಿ ನೋಡಬಹುದಾಗಿ. ಇಂತಹ ದಾಸ ಅಗ್ರೇಸರು, ಹರಿದಾಸ ಶ್ರೇಷ್ಠರು ಎಂಬುದಾಗಿ ಪ್ರಸಿದ್ಧರಾದ ಕನ್ನಡ ಹರಿದಾಸ ಸಾಹಿತ್ಯಕ್ಕೆ ಪಿತಾಮಹರೆನಿಸಿದ ಈ ಪುರಂದರದಾಸರ ಆರಾಧನಾ ಮಹೋತ್ಸವ ಪುರಂದರ ಆಶ್ರಮದಲ್ಲಿ ವಿಶೇಷವಾಗಿ ಗುರು ಗೋವಿಂದ ವಿಠಲದಾಸರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಹರಿನಾರಾಯಣ ವಿಠಲದಾಸರು ಆಶ್ರಮವನ್ನು ಕಟ್ಟಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವುದರ ಜೊತೆಯಲ್ಲಿ ಪುರಂದರದಾಸರ ಆರಾಧನೆಯನ್ನೇ ವೈಭವಯುತವಾಗಿ ಅನುಷ್ಠಾನ ಮಾಡ್ತಾರೆ. ಆರಾಧನೆ ಎಂದಾಕ್ಷಣ ನನಗೊಂದು ನೆನಪಾಗ್ತದೆ, ಆರಾಧನೆ ಎಂದಾಕ್ಷಣ ನಮ್ಮಲ್ಲಿ ಒಂದು ಭಾವನೆ ಇದೆ, ಗುಂಪು ಗುಂಪಾಗಿ ಜನ ಸೇರೋದು, ಒಂದಿಷ್ಟು ಹಾಡೋದು, ಕುಣಿಯೋದು, ಕುಪ್ಪಳಿಸೋದು, ಅನೇಕ ವಿಚಾರವನ್ನು ಮಾಡುತ್ತಾ ಊಟ ಮಾಡಿ ಕೈಗಾಡಿಸಿಕೊಂಡು ಹೋಗ್ತಕ್ಕಂಥದ್ದು. ಅದು ನಿಜವಾದ ಆರಾಧನೆ ಅಂತಂದ್ರೆ ಆರಾಧನೆ ಅನ್ನುವಂಥ ಒಂದು ಶಬ್ದವೇ ಈ ವಿಶೇಷತೆಯನ್ನು ಕೊಡ್ತದೆ. ಅ ಅಂತಂದ್ರೆ ಅಲ್ಲಿ ಅ ರಾಜ ಅನ ಅಂತ ಮೂರು ಶಬ್ದಗಳನ್ನು ನಾವು ನೋಡಬಹುದಾಗಿದೆ. ಅ ಅಂದ್ರೆ ಅಕಾಲ ಶಬ್ದವಾಕ್ಯನಾಗಿರ್ತಕ್ಕಂಥ ಭಗವಂತ, ಯಾಕೆಂದ್ರೆ ಗೀತೆಯಲ್ಲಿ ಐತಿ ಬ್ರಹ್ಮ ಅಂತ ಉಪನಿಷತ್ತಿನಲ್ಲಿ ಬರ್ತಾ ಇದೆ. ಅಕ್ಷರ ನಾಮ ಅಕಾರೋಸ್ಮಿ ಅಂತ ಗೀತಾ ಭಗವಂತ ನುಡಿದಿದ್ದಾನೆ. ಆದ್ದರಿಂದ ಅ ಅಂತಂದ್ರೆ ಪರಮಾತ್ಮ. ರಾಧು ಅಂದ್ರೆ ಏನಂತಂದ್ರೆ ರಾಧು ಐಶ್ವರ್ಯ ಅಂತ ಧಾತು. ರಾಧು ಅನ್ನುವಂತಹ ಒಂದು ಶಬ್ದ ಸಂಪತ್ತು ಅನ್ನುವಂತಹ ವಿಚಾರವನ್ನು ಹೇಳ್ತದೆ. ಅಕಾರ ಶಬ್ದವಾಚ್ಯನಾದ ಭಗವಂತನೆಂಬ ಸಂಪತ್ತು ಎಂಬುದಕ್ಕೆ ಆ ರಾಧು ಅಂತ ಅರ್ಥ. ಇದನ್ನು ಅನ ಅಂದ್ರೆ ಒಂದೊಂದು ಅಂತ ಅರ್ಥ. ಅನ ಗತಿ ಅನ್ನುವಂತಹ ಅರ್ಥದಲ್ಲಿ ಈ ಧಾತು ಅಕ್ಷರಕ್ಕೆ ಪ್ರಸಿದ್ಧವಾಗಿದೆ.
ಅದರಿಂದ ಅಕಾಲಕತ್ತ ವಾಚ್ಯನಾಗಿರತಕ್ಕಂಥ ಭಗವಂತನೆಂಬ ಸಂಪತ್ತನ್ನೇ ಯಾವೊಂದು ಕಾರ್ಯಕ್ರಮದಿಂದ ಒಂದನೇ ಸಾಧ್ಯ ಅದರ ಮಾತ್ರ ಆರಾಧನೆಯನ್ನು ಬೇಕೆ ಹೊರತಾಗಿ ಊಟ ಉಪಚಾರಗಳನ್ನು ಮಾತ್ರ ಮಾಡೋಣರಿಂದ ಆರಾಧನೆ ಅಂತ ಅನ್ಸೋದಿಲ್ಲ. ಹಾಗಾದ್ರೆ ಊಟ ಬಿಟ್ಬಿಡೋಣ ಅಂದ್ರೆ ಊಟ ಬಿಟ್ಟರೆ ಯಾರು ಬರೋದಿಲ್ಲ. ನಮ್ಮ ಧೈರ್ಯ ಇನ್ನೂ ಗಂಟೆ ಆದ್ರೂ ಕೂಡ ಊಟಕ್ಕೆ ಹಾಕ್ತಾ ರಾತ್ರಿ ಅನ್ನುವಂತ ಧೈರ್ಯ ಇದ್ದಿದ್ದರಿಂದಲೇ ಕೂತ್ಕೊಂಡಿದೆ. ಊಟ ಏನೂ ಇಲ್ಲ ಪ್ರವಚನ ಇದೆ 2 ಗಂಟೆವರೆಗೂ ಅಂದ್ರೆ ಬಹುಶಃ ಯಾರು ಇಳಿತಾ ಇರಲಿಲ್ಲ. ಕಾರಣ ಏನು ಅಂದ್ರೆ ಅನ್ನಗದ ಪ್ರಾಣ ನಾವೆಲ್ಲ ಅನ್ನಕ್ಕಾಗಿ ಬಂದವರಲ್ಲ, ಅನ್ನ ಇರೋದ್ರಿಂದ ನಾವು ಬದುಕೊಂಡಿದ್ದೇವೆ. ಇಲ್ಲಿ ಇಲ್ಲಾದರೂ ಮನೆ ಇಲ್ಲ, ಎಲ್ಲಾದರೂ ಒಂದ್ ಕಡೆ ಅನ್ನ ಬೇಕು, ಅನ್ನವೇ ಇಲ್ಲ ಅಂತಂದ್ರೆ ಮಾಡಕ್ ಆಗುದಿಲ್ಲ. ಹಾಗಂತ ಮಾತ್ರಕ್ಕೆ ಅನ್ನವೇ ಆರಾಧನೆ ಆಗುದಿಲ್ಲ. ಅನ್ನ ಶಬ್ದ ವಾಚ್ಯನಾದ ಭಗವಂತನನ್ನ ತಿಳಿಯುವ ಒಂದು ವ್ಯಾಪಾರ ಇದೆ. ಈ ವ್ಯಾಪಾರಕ್ಕೆ ಆರಾಧನೆ ಆರಾಧನೆ ಎಂಬುದಾಗಿ ಕರೆದಕ್ಕಂಥವರಾಗ್ತಾರೆ. ಇಂತಹ ಭಗವಂತನನ್ನ ತೋರಿಸಿಕೊಟ್ಟ ಮಹಾನುಭಾವರಲ್ಲಿ ಅಗ್ರೇಸರರು ನಮಗೆ ಪುರಂದರದಾಸರು. ಇಂತಹ ಪುರಂದರದಾಸರ ಆರಾಧನೆಯನ್ನು ನಾವು ಇವತ್ತು ಲೋಕದುದ್ದಲ್ಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ಏನಿದು ಇವರಲ್ಲಿರ್ತಕ್ಕಂಥ ವೈಶಿಷ್ಟ್ಯ? ಯಾಕೆ ಇವರನ್ನ ನಾವು ಆರಾಧಿಸಬೇಕು? ಯಾಕೆ ಇವರನ್ನ ನಾವು ಪೂಜಿಸಬೇಕು? ಏನವರೊಂದು ಅತಿಶಯವಾದ ಮಹಿಮೆ ಅವರಲ್ಲಿದೆ, ಅವರೇನನ್ನು ಕೊಟ್ಟಿದ್ದಾರೆ ಇತ್ಯಾದಿ ವಿಚಾರಗಳನ್ನೇ ನೋಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೇನೆ. ಹೇಳೋದ್ರಿಂದಲೇ ನಮಗೊಂದು ಗೊತ್ತಾಗ್ತದೆ. ದೊಡ್ಡ ದೇವಸ್ಥಾನ ತಮಿಳುನಾಡಿನ ದೇವಸ್ಥಾನಗಳಲ್ಲಿ ನೋಡಿದ್ದೆ. ಎಲ್ಲಿ ನೋಡಿದ್ರು ಕಲ್ಲಿನ ದೇವಸ್ಥಾನ, ಕಲ್ಲಿನ ಪ್ರಾಕಾರ, ಕಲ್ಲಿನ ಗರಡಗಂಬ, ಕಲ್ಲಿನ ಹಾಸುಗಲ್ಲುಗಳು, ಕಲ್ಲಿನ ಮೆಟ್ಟಲು, ಕಲ್ಲಿನ ಗೋಡೆಗಳು, ಕಲ್ಲಿನ ಕಂಬಗಳು, ಕಲ್ಲಿನ ಮೇಲ್ಛಾವಣೆ, ಕಲ್ಲಿನ ಗರ್ಭಗುಡಿ, ಒಳಗಿರುವ ಮೂರ್ತಿ ಕಲ್ಲು, ಎಲ್ಲವೂ ಕಲ್ಲಿದ್ರು ಕೂಡ ಒಳಗಿರುವ ಮೂರ್ತಿಗೆ ಮಾತ್ರ ನಿರ್ಮಾಲ್ಯ. ಪಂಚಾಮೃತ, ಅಲಂಕಾರ, ಧೂಪ, ದೀಪ, ಒಳ್ಳೆ ರೇಷ್ಮೆ ಬಟ್ಟೆ, ಭಕ್ಷ್ಯ ಪಂಚಾರ್ಥಿಗಳ ನೈವೇದ್ಯ, ಈ ಹೊರಗಿರುವ ಕಲ್ಲುಗಳಿಗೆ ದುಃಖ ಆಗಲಿಕ್ಕಿವೆ ಅಂದ್ರೆ ಎಲ್ಲ ಕಲ್ಲುಗಳು ಯೋಚನೆ ಮಾಡಿದ್ರು. ಇವ್ರೇ ದೊಡ್ಡ ಸಿಗತರ ನಮಗೆ ಹಾಕಿಲ್ಲ, ಇವರಿಗೆ ಮಾತ್ರ ಯಾಕೆ ಪೂಜೆ ನಮಗೆ ಹಾಕಿಲ್ಲ, ಇವರಿಗೆ ಮಾತ್ರ ಯಾಕೆ ಅಭಿಷೇಕ ನಮಗೆ ಹಾಕಿಲ್ಲ ಅಂತ ಎಲ್ಲ ಕಲ್ಲುಗಳು ಯೋಚನೆ ಮಾಡ್ದಾಯ್ತು. ಅಂತ ಮಿಗಿ ಮಾಡಿದ್ರು ಅಂತ ಇಮೇಜ್ ಮಾಡ್ಕೊಳ್ರಿ ಅಷ್ಟೇ. ಕಲ್ಲು ಮಿಗಿ ಮಾಡಿದ್ರು ಅಂತ ಅರ್ಥ ಅಲ್ಲ, ಮಿಗಿ ಮಾಡಕ್ಕೂ ಅವಕಾಶ ಇದೆ. ಯಾಕೆಂದ್ರೆ ಬೇರೆ ಹೇಳ್ತಾ ಇದೆ, ಶೃಣೋತ ದ್ರಾವಣ ಕಲ್ಲು ಮೇಲೆ ಕೇಳ್ರಿ ಅಂತ ಅಂದ್ರೆ ಇಲ್ಲಿರುವ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಆ ಕಲ್ಲುಗಳೆಲ್ಲ ಸೇರಿ ಮಿಗಿ ಮಾಡಿದ್ರಂತೆ, ಅಲ್ಲಪ್ಪ ನಾವು ನೀವು ಒಳಗಿರುವ ಎಲ್ಲವೂ ಕೂಡ ಕಲ್ಲೇ, ಏನೋ ನಮ್ಮನ್ನ ಎತ್ತಕ್ಕಾಗಲ್ಲ ಉದ್ದಿದ್ದೀರಿ ಅಂದ್ರೆ ಕಂಬವನ್ನಾಗಿ ನಿಂತಿರ್ಬೋದು, ಎತ್ತಿ ಗೋಡೆ ಮೇಲೆ ಇಡಕ್ಕಾಗಲ್ಲ ಅಂದ್ರೆ ಹಾಸ್ಗಲ್ ಆಗಿ ಮಾಡಿರ್ಬೋದು, ಒಂದು ಗೋಡೆ ಕಟ್ಟಕ್ಕೆ ಅನುಕೂಲವಾದ ಕಲ್ಲಿದ್ರೆ ಗೋಡೆ ಇಟ್ಟಿರ್ಬೋದು, ಅಥವಾ ಮೆಟ್ಲುಗಳನ್ನಾಗಿ ಮಾಡಿರ್ಬೋದು, ದೇವಸ್ಥಾನವನ್ನಾಗಿ ಮಾಡಿರ್ಬೋದು, ತಾವತ್ತ ನಾವು ಕಲ್ಲು, ಒಳಗಿರುವ ಮೂರ್ತಿ ಕೂಡ ಕಲ್ಲೆ, ಯಾಕೆ ಅವನಿಗೆ ಪೂಜೆ ಕೇಳೋಣ ಹಾಗೆ ಅಂತ ಒಂದು ಜಿಜ್ಞಾಸ ಮಾಡಿಕೊಂಡು ನಿರ್ಣಯಕ್ಕೆ ಬಂದ್ರೆ ಆ ಕಲ್ಲನ್ನೇ ಕಲ್ಲು ಕೇಳೋಣ. ಅವನು ಏನೋ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಇರ್ಬೇಕಷ್ಟೇ, ಬೇರೇನೂ ಇಲ್ಲ. ಆದ್ರಿಂದ ಕಲ್ಲನ್ನೇ ಕಲ್ಲು ಕೇಳೋಣ ಅಂತ ಒಂದು ದಿವಸ ರಾತ್ರಿ ಎಲ್ಲ ಪೂಜೆಗಳು ಹೋದ ಮೇಲೆ ಜನರೆಲ್ಲ ಹೋದ ಮೇಲೆ ಒಳಗಿರುವ ಕಲ್ಲನ್ನು ಈ ಕಲ್ಲುಗಳೆಲ್ಲ ಬೇರೆ ಕರೆದ ಬಾಯಿಗೆ. ನಿನಗ್ಯಾಕಯ್ಯ ಪೂಜೆ, ನಿನಗ್ಯಾಕೆ ಅಭಿಷೇಕ, ನೀವು ಒಳ್ಳೊಳ್ಳೆ ಹೆಪ್ಪಾಕಿರೋ ಮೊಸರನ್ನೆಲ್ಲ ಇಟ್ಟು ನಿಮಗೆ ಅಭಿಷೇಕ ಮಾಡ್ತಾರೆ, ಜೇನುತುಪ್ಪ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ನಾನಲ್ಲ ಹಣ್ಣುಗಳನ್ನು ಹಾಕ್ತಾರೆ, ನಿನಗೆ ನೈವೇದ್ಯ, ಒಳ್ಳೆ ಪುಷ್ಪಾಲಂಕಾರ, ರೇಷ್ಮೆ ಬಟ್ಟೆ, ಇದು ಅನ್ಯಾಯ, ನಾವು ಒಪ್ಪೋದಿಲ್ಲ. ಈ ಎಲ್ಲರಿಗೂ ಸಮಪಾಲು ಬರಬೇಕು. ನಮ್ಗೇನ್ ದೀಪಾ ಇದೆ ಗೊತ್ತಾ, ನಿನಗೆ ಅರ್ಪಣೆ ಮಾಡಿದ ತೆಂಗಿನಕಾಯಿನ ನಮ್ಮ ತಲೆ ಮೇಲೆ ಕುಕ್ಕುತ್ತಾರೆ, ಕುಕ್ಕಿ ಕೊಬ್ಬರಿ ತಿಂದು ತಿಪ್ಪನ್ನು ನಮ್ಮ ತಲೆ ಮೇಲೆ ಹಾಕೋಗ್ತಾರೆ, ಅಥವಾ ಕಾಲಿನಿಂದ ಕುಳಿದು ಹೋಗ್ತಾರೆ, ಅಥವಾ ಆ ಕಣಕ್ಕೆ ಏನಾದ್ರೂ ನಮಗೆ ತ್ಯಾಜ್ಯಾಂಶಗಳು ನಮ್ಮ ದೇಹದಿಂದ ಹೊರ ಬಂದ್ರೆ ಉಗುಳಿ ಹೋಗ್ತಾರೆ. ಅಷ್ಟೇ ಹೊರತಾಗಿ ನಮಗೆ ಇನ್ನೇನು ಹೇಳಲಾಗಿಲ್ಲ, ಇದು ಅನ್ಯಾಯ ಅಂತ ಕಲ್ಲುಗಳೆಲ್ಲ ಸೇರಿ ಚೆನ್ನಾಗಿ ಒಳಗಿರುವ ಕಲ್ಲನ್ನು ಕೇಳಿದ್ದಾರೆ. ಅವಾಗ ಆ ಕಲ್ಲು ಹೇಳ್ತು, ಅಣ್ಣ ಅಪ್ಪಂದ್ರೆ ಚಿಕ್ಕಪ್ಪಂದ್ರೆ ದೊಡ್ಡಪ್ಪಂದ್ರೆ ನಿಮ್ಗೇನು ಹೇಳಬೇಕು ಅರ್ಥ ಆಗಿಲ್ಲ, ನಾನು ತಿಂದಷ್ಟು ಪೆಟ್ಟು ನೀವು ತಿಂದಿದ್ರು, ನಾನು ತುಂಬಾ ಪೆಟ್ಟು ತಿಂದಿದ್ದೇನೆ, ಕಲ್ಲು ಮೂರ್ತಿ ಆಗ್ಬೇಕಾದ್ರೆ ಪೆಟ್ಟು ಬಹಳ ನಾನು ತಿನ್ನೋರು, ನೀವು ತಿಂದಿಲ್ಲಪ್ಪ, ನೀವು ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಒಯ್ತಾರೆ ಕೂಡ ಇರ್ತಾರೆ, ಅಷ್ಟೇ ಹೊರತಾಗಿ ಕಣ್ಣಾಗಬೇಕು ಮೂರಾಗಬೇಕು ಅನ್ನುವಂತ ಚಿಂತನೆ ನಿಮಗೆ ಇಲ್ಲ. ನಾನು ಕಣ್ಣಾಗಬೇಕು ಅಂತ ಯೋಚನೆ ಮಾಡಿದವನು, ಕಣ್ಣಿನ ರೂಪ ಬರೋದಕ್ಕೋಸ್ಕರ ಮಳೆ ತಗೊಂಡು ಸುತ್ತಿದ್ದವನು, ಹೊಡೆದಿದ್ದೇ ಹೊಡೆದಿದ್ದು ಹೊಡೆದಿದ್ದೆ ಅವಳು, ಮೂಗಾಗಬೇಕು, ಕೂದಲಾಗಬೇಕು, ಅಲ್ಲಿ ಬಟ್ಟೆಗಳಾಗಬೇಕು ಅಂತ ಇಲ್ಲ ಸಲ್ಲದ ಯೋಚನೆಗಳನ್ನೆಲ್ಲ ಆ ಚಿಂತೆ ಮಾಡುತ್ತಾ ಅವುಗಳನ್ನು ತಯಾರು ಮಾಡೋದಕ್ಕೋಸ್ಕರ ನಾನಾ ಥರದ ಮಳೆಗಳು ಸುತ್ತಿಯಿಂದ ಹೊಡೆದು ನನಗೆ ಈ ದುಃಖದಿಂದ ಈ ಮೂರ್ತಿ ಆಗಿದ್ದೇನೆ, ನನ್ನಷ್ಟು ಪೆಟ್ಟು ತಿಂದಿದ್ರೆ ನಿಮಗೂ ಕೂಡ ಈ ಥರದ ಒಂದು ಸುಖ ಸಿಗ್ತಾ ಇತ್ತು, ಪೆಟ್ಟು ತಿಂದಿಲ್ಲ ಅಂದ್ರೆ ನಿಮಗೆ ಸುಖ ಸಿಗಲಿಲ್ಲ ಅಂತ ಹೇಳಿದ ತಕ್ಷಣ ಕಲ್ಲುಗಳೆಲ್ಲ ನಮಸ್ಕಾರ ಮಾಡಿ ಹೋದುವಂತೆ ಆ ಕಲ್ಲುಗಳಿನ ಜಾಗದಲ್ಲಿ ಇರೋರು ನಾವು, ಮೂರ್ತಿಯಾದವರು ಪುರಂದರದಾಸರು. ಇಷ್ಟೇ ತಿಳ್ಕೊಳ್ಬೇಕಾದಂತ ಅಂಶ ಇವರು. ನಾವ್ಯಾಕೆ ಪೂಜೆ ಮಾಡ್ಕೊಳ್ಬಾರ್ದು, ನಮಗ್ಯಾಕೆ ಪೂಜೆ ಇಲ್ಲ ಅಂತ ಕೇಳುವ ಪ್ರಶ್ನೆ ನಮ್ಮಲ್ಲಿ ಬಹುಶಃ ಹೋಗ್ಲಿಕ್ಕಿಲ್ಲ. ಯಾಕೆ? ನಾವು ಪೆಟ್ಟು ತಿಂದಿಲ್ಲ. ಹಾಗಾದ್ರೆ ನಾಳೆ ಅದನ್ನ ಕಳಿಸಿ ಚೆನ್ನಾಗಿ ಹೊಡ್ಕೊಂಡು ಬಿಡ್ತೀನಿ ಅಂದ್ರೆ ಮೂರ್ಖತನ ಅಂತ. ಅದು ಕಲ್ಲಿಗೆ ಸಿಕ್ಕ ಪೆಟ್ಟು, ನಮಗೆ ಸಿಗುವ ಪೆಟ್ಟು ಬೇರೆ, ನಮಗೆ ಸಿಗುವ ಪೆಟ್ಟು ಏನು? ಅನೇಕ ಬಾರಿ ಸ್ನಾನ ಸರಿ, ಉಪವಾಸನ ಸರಿ, ಇವತ್ತು ವ್ರತಗಳನ್ನು ಮಾಡಬೇಕಾ ಸರಿ, ತೀರ್ಥಯಾತ್ರೆಗಳನ್ನು ನಡೆದುಕೊಂಡಿರ್ತೀಯಾ ಸರಿ, ಇದೆಲ್ಲದಕ್ಕೂ ಸರಿ 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 ಎಂಬುದಾಗಿ ಭಗವಂತನ ಆದೇಶಕ್ಕೆ ತಲೆಕೊಟ್ಟು ಊರೂರಿಗೆ ಹರಿದು ಎಲ್ಲರ ಮನೆಯ ಬಾಗಿಲನ್ನು ಮುಚ್ಚಿ ಹರಿದಾಸ ಸಾಹಿತ್ಯವನ್ನೇ ಮನೆ ಮನೆಗೆ ಬೇಡದಿರಲಿ ಬೇಡದಿರಲಿ ಬೇಕಿರಲಿ ಹೇಳಿ ಹೇಳಿ ಬಂದು ಆ ತಮ್ಮ ದೇಹವನ್ನೇ ಅನೇಕ ವಿಧವಾಗಿರ್ತಕ್ಕಂತಹ ಸಾಧನೆ ಎಂಬ ಪೆಟ್ಟನ್ನು ತಿಂದು ಇವತ್ತು ದಿವ್ಯ ಮೂರ್ತಿಗಳಾಗಿ ಕಂಗೊಳಿಸ್ತಾ ಇದ್ದಾರೆ ನಮ್ಮ ಪುರಂದರದಾಸರು. ಹಾಗಾಗೇನೆ ಪುರಂದರದಾಸರಿಗೆ ಇವತ್ತು ಪೂಜೆ, ಪುರಂದರದಾಸರಿಗೆ ಆರಾಧನೆ, ಪುರಂದರದಾಸರಿಗೆ ವಿಶಿಷ್ಟವಾದ ಕೀರ್ತಿ, ಪುರಂದರದಾಸರಿಗೆ ಪಲ್ಲಕ್ಕಿ ಉತ್ಸವ ಎಲ್ಲವೂ ಕೂಡ ನಡೆಯುತ್ತೆ, ನಮಗೆ ನಡೆಯೋದಿಲ್ಲ. ಈ ಚಿಂತನೆಯನ್ನು ನಾವು ಮಾಡುವುದರ ಮೂಲಕವಾಗಿ ಪುರಂದರದಾಸರ ಈ ಕೃತಿಯ ವಿಮರ್ಶೆಗಳನ್ನು ನನಗೆ ಕೊಟ್ಟಿದ್ದು ಪುರಂದರ ಉಪನಿಷತ್ತು ಅಂತ. ಇಡೀ ಉಪನಿಷತ್ತಿನ ಸಾರವನ್ನೇ ಪುರಂದರದಾಸರ ಕೀರ್ತನೆಗಳಿಗೆ ಹೋಲಿಸುವ ಒಂದು ವ್ಯಕ್ತಿತ್ವ ಅನೇಕ ಜ್ಞಾನಿಗಳಿಗಿದೆ. ಬಹುಶಃ ನಮಗೆ ನಮ್ಮ ಬುದ್ಧಿಗೆ ಅದನ್ನು ನಿಲುಕುವ ವಿಚಾರವಲ್ಲದಿದ್ದರೂ ಕೂಡ ಒಂದೆರಡು ವಿಚಾರದಲ್ಲಿ ಪುರಂದರದಾಸರ ಕೃತಿಯನ್ನೇ ಉಪನಿಷತ್ತು ಅಂತ ಯಾಕೆ ಕರೆದರು? ಅವರ ಜೀವನದ ಆದರ್ಶವೇ ಉಪನಿಷತ್ತಿನ ಸಂದೇಶವನ್ನು ಹೊತ್ತು ಜೀವಿಸಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಭಗವಂತ ಕೊಟ್ಟರೆ ಕೇವಲ ಕೆಟ್ಟೇನ ಹೊಂದಿದ ಮಾರುಕಟ್ಟೆ ಸಿದ್ಧಣ ಮಾಡತಕ್ಕಂತಹ ಒಂದು ಉಪನಿಷತ್ತಿನ ಸಂದೇಶ ಏನಿದೆ, ಭಗವಂತ ಕೊಟ್ಟರೆ ನಮಗೆ ಉಂಟು, ಇದರಿಂದ ಸ್ವತಂತ್ರವಾಗಿ ಗಳಿಸುವ ನಮ್ಮದೊಬ್ಬರು ಏನೂ ಇಲ್ಲ ಅನ್ನುವಂತಹದನ್ನೇ ಅಕ್ಷರಶಃ ಅನುಷ್ಠಾನಕ್ಕೆ ತಂದಂತಹ ಮಹಾನುಭಾವರು ನವಕೋಟಿ ನಾರಾಯಣರೆಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತಹ ಶ್ರೀನಿವಾಸ ನಾಯಕರು. ಇಡೀ ಕಥೆಯನ್ನು ಅಲ್ಲೇ ನಿನ್ನೆ ನೀವು ಕೇಳಿದ್ದೀರಿ. ಒಂದೊಂದು ಅಂಶವನ್ನು ಅಲ್ಲಲ್ಲೇ ಅವರ ವ್ಯಕ್ತಿತ್ವವನ್ನು ಚಿತ್ರಿಸುವ ಒಂದೆರಡು ಮಾತುಗಳನ್ನೇ ಹೇಳುವುದರ ಮೂಲಕವಾಗಿ ಉಪನಿಷತ್ತಿನ ವಿಚಾರಕ್ಕೆ ನಾನು ಹೋಗ್ತಾ ಇದ್ದೇನೆ. ನವಕೋಟಿ ನಾರಾಯಣರೆಂಬುದಾಗಿ ಪ್ರಸಿದ್ಧರಾದ ಆ ಶ್ರೀನಿವಾಸ ನಾಯಕರಿಗೆ ಭಗವಂತನೇ ಯೋಗ್ಯವಾದ ಮಾರ್ಗವನ್ನು ತೋರುವುದಕ್ಕೋಸ್ಕರ ಏನಾಗಿದೆ ಅಂತಂದ್ರೆ ಆ ಬ್ರಾಹ್ಮಣ ವೇಷದಲ್ಲಿ ಬಂದು ಉಪನಯನದ ಒಂದು ಕ್ರಮ ಕಾರಣವನ್ನು ಒಡ್ಡಿ ಅವರಿಂದ ಸೌಕರ್ಯ ನಾಣ್ಯಗಳನ್ನು ಪಡೆದು ಅದಕ್ಕೆ ಮೂರ್ತಿಯನ್ನೇ ಹೆಂಡತಿಯ ಮೂಲಕ ವಿಶೇಷವಾಗಿ ಪಡೆದು ತನ್ಮೂಲಕವಾಗಿ ಅವರ ವಿಚಾರ ಮಂಥನವನ್ನೇ ಬೇರೆಡೆಗೆ ತಿಳಿಸಿದರು. ಅಯ್ಯೋ, ಇಷ್ಟು ದಿನಗಳ ಕಾಲ ಒಬ್ಬರಿಗೂ ಒಂದು ವಿಳಿಕಾಂತನ್ನೂ ಕೊಡದನೆ ನಾನು ಲೋಭತನದಿಂದ ಜೀವನವನ್ನು ಮಾಡಿಕೊಂಡಿದ್ದೆ, ಏನು ಪ್ರಯೋಜನವಾಯಿತು? ಭಗವಂತನನ್ನು ಕಂಡ ನನ್ನ ಹೆಂಡತಿಯೇ ಧನ್ಯಳು, ಹೆಂಡತಿ ಸಂತತಿ ಸಾವಿರವಾಗಲಿ, ಅದಕ್ಕೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಎಂಬುದಾಗಿ ಕೂಗಿ ಭಗವಂತನ ಕಡೆಗೆ ಓಡಿ ವಿಜಯನಗರದ ಸಾಮ್ರಾಜ್ಯದ ರಾಜಗುರು ಎನಿಸಿದ ವ್ಯಾಸರಾಜರ ಸಮಕ್ಷಮಕ್ಕೆ ಬಂದು ಶಿಲ್ಪಾಷ್ಟಾಂಗ ನಮಸ್ಕಾರ ಮಾಡಿ ಕೊನೆಗೆ ವ್ಯಾಸರಾಜರಿಂದ ಕೇಳಿದಂತೆ, ನವಕೋಟಿ ನಾರಾಯಣರು ಅದೇಕೆ ಹಿಂದೆ ಗುರುಗಳ ಪಾದಕ್ಕೆ ಕರಣಾಗ್ತಾ ಇದ್ದೀರಿ ಎಂದು ಕೇಳಿದರು. ನವಕೋಟಿ ನಾರಾಯಣರು ನಿಮಗೇನ್ರಿ, ಗುರುಗಳ ಅಗತ್ಯತೆ ನಿಮಗೂ ಉಂಟ? ಸಂಪತ್ತಿನ ಸುಪತ್ತಿಗೆಯನ್ನು ಹಾಕಿಕೊಂಡು ಮರೆಯತಕ್ಕಂತಹ ನಿಮಗೆ ಈ ಗುರುಗಳ ಅವಶ್ಯಕತೆ ಇಷ್ಟ? ಅಂತೂ ನಮ್ಮ ದೇವರು ನಿಮ್ಮ ಹೆಂಡತಿಯ ಮೂಲಕ ನನ್ನ ಹತ್ರ ಕಳಿಸುವ ವ್ಯಾಪಾರವನ್ನು ಮಾಡಿದ್ದಾನೆ ಹಾಗೆ ಅಂತ ಕೇಳುತ್ತಾ ತಮ್ಮೆಡೆಗೆ ಅವರನ್ನ ಬರಮಾಡಿಕೊಂಡು ಅದ್ಭುತವಾದ ಉಪದೇಶವನ್ನು ಕೊಟ್ಟು ಪುರಂದರ ವಿಠಲನೆಂಬ ಅಂಕಿತವನ್ನು ಕೊಡುವುದರ ಮೂಲಕ ಜಗತ್ತಿನಲ್ಲಿ ಪುರಂದರ ವಿಠಲನೆ ಎಂಬುದಾಗಿ ಪ್ರಸಿದ್ಧನಾಗಿರುವ ಭಗವಂತನ ನಾಮ ಇದು. ನಾವೊಂದು ತಿಳ್ಕೊಳ್ಬೇಕು, ಅಂಕಿತ ಎಂಬುದೆಲ್ಲವೂ ಕೂಡ ಪರಮಾತ್ಮನ ನಾಮ. ನೀವು ದಾಸರ ನುಡಿಮುತ್ತುಗಳನ್ನು ನೋಡಿದಾಗ ಕೊನೆಗೆ ಸಮನ್ವಯವಾಗುವುದೆಲ್ಲವೂ ಕೂಡ ಭಗವಂತನೆಡೆ. ಆದ್ದರಿಂದ ಪುರಂದರ ವಿಠಲ ಅನ್ನತಕ್ಕಂಥ ಭಗವಂತನ ದಿವ್ಯ ನಾಮವನ್ನು ಕೊಟ್ಟು ಅಂತಾರೆ ವಿಶೇಷವಾಗಿ ಅನುಗ್ರಹಿಸಿ ತನ್ಮೂಲಕವಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಕಡೆಗೆ ವ್ಯಾಪಾರವನ್ನು ಮಾಡುತ್ತಾ ಹರಿದಾಸರ ಕೀರ್ತನೆಗಳನ್ನು ಹಾಡಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಮನೆ ಮನೆಗೆ ತಿರುಗುತ್ತಾ ಆಯಾವ ಜೀವ ಇರತಕ್ಕಂತಹ ಭಿಕ್ಷೆಯನ್ನು ಹೇಳಿ ತನ್ಮೂಲಕವಾಗಿ ಜೀವನವನ್ನು ಮಾಡಿಕೊಂಡಿದ್ದು ಆ ದಾಸರು ಹೇಳಿದರು. ಇವತ್ತು ನಮಗೆ ನಿರ್ಭಯವಾಯಿತು. ಜಗತ್ತಿನಲ್ಲಿ ಭಯ ಬರಲಿಲ್ಲವರೇ, ಒಂದೇ ಭಯ ಅಧರ್ಮದ ಭಯ. ಅಧರ್ಮದ ಭಯ ಪ್ರಶ್ನೆ ಇಲ್ಲ, ಯಾರನ್ನು ಬೇಡುವುದಿಲ್ಲ, ಹೆಚ್ಚಿನ ಅವಶ್ಯಕತೆ ನಮಗಿಲ್ಲ, ಆದ್ದರಿಂದ ಚಿಂತೆ ಮಾಡುವ ಪ್ರಶ್ನೆ ಇಲ್ಲ. ಆದ್ದರಿಂದ ನಿಶ್ಚಿಂತರಾಗಿರುವಂತಹ ವ್ಯಕ್ತಿಗಳಿಗೆ ಭಯವೆಂಬುದಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರುವಾಗ ಹೆಂಡತಿ ಕೇಳಿದಂತೆ, ಯಾಕೋ ನನಗೆ ಭಯ ಆಗ್ತಾ ಇದೆ. ನೀನು ಭಯ ಆಗ್ತಾ ಇದೆ ಅಂದ್ರೆ ನೀನು ಹಸಿರಿಯಲ್ಲಿ ಹಸಿವು ಅಂದ್ರೆ ಆಗಿನ ಕಾಲದಲ್ಲಿ ಬ್ಯಾಗ್ ಆ ದಂಪಿನಲ್ಲಿ ಏನಾಗಿದ್ದೀನಿ ಲಗಿ ಅಂದ್ರೆ ಕುಡಿಯೋದಕ್ಕೋಸ್ಕರ ಒಂದು ಬೆಳಿ ಲೋಟ ಇಟ್ಕೊಂಡಿದ್ದಂತ ಪ್ರತಿಭಾ. ಯಾವತ್ತಾದ್ರೂ ಬೇಕು ಅಂದ್ರೆ ಕುಡಿಯೋಕ್ಕೋಸ್ಕರ ಇಲ್ಲಿಯೇ ನೋಡು, ಈ ಲೋಟದಿಂದಲೇ ನಿನಗೆ ಭಯ ಆಗ್ತಾ ಇದೆ, ತೆಗೆದು ಬಿಸಾಕು ಎಂಬುದಾಗಿ ಹೇಳಿದ ತಕ್ಷಣ ಅದನ್ನು ಕೂಡ ನದಿಯಲ್ಲಿ ಹಾಕಿಸಿ ಮುಂದೆ ಎಲ್ಲವನ್ನು ತ್ಯಾಗ ಮಾಡಿ ಹರಿದಾಸರಾಗಿ ವಿಶೇಷವಾಗಿ ಜಗತ್ತಿನಲ್ಲಿ ಖ್ಯಾತರಾಗಿರ್ತಕ್ಕಂಥವರಾಗಿದ್ದಾರೆ. ಪುರಂದರದಾಸರ ಈ ದಿವ್ಯ ಜೀವನ ಚರಿತ್ರೆ ನಮಗೆ ಅತ್ಯುತ್ತಮವಾದ ಮಾರ್ಗದರ್ಶನ ಕೊಡ್ತಾ ಇದೆ. ಏನಂದ್ರೆ ನಾಳೆಗೆ ಹೇಗೆ ಎಂಬ ಚಿಂತೆ ಬೇಡ, ಇವತ್ತಿಂದ ನೋಡ್ಕೊಳ್ಳಿ, ನಾಳೆಗೆ ಹೇಗೆ ಅನ್ನಕ್ಕಿಂತ ಚಿಂತೆ ಮಾತ್ರ ಸರ್ವಸಾಮೀನ ಮಾಡಬೇಡ ಎನ್ನುವಂತಹ ಒಂದು ಸಂದೇಶವನ್ನೇ ತಮ್ಮ ಹೆಂಡತಿಗೆ ಕೊಟ್ಟು ಮನೆಗೆ ಬೀಗರು ಬಂದಿದ್ದಾರೆ. ಬೀಗರು ಉಪಚಾರಕ್ಕಾಗಿ ಮಾಡಬೇಕು ಅಂತಂದ್ರೆ ಏನು ಪದಾರ್ಥಗಳಿಲ್ಲ, ಅವಾಗೇನ್ ಮಾಡಬೇಕು ಎಂಬುದಾಗಿ ಹೇಳಿದಾಗ ಪಕ್ಕದಲ್ಲಿರ್ತಕ್ಕಂತ ಒಬ್ಬ ಜಂಗಮನ ಮನೆಯಲ್ಲಿ ಒಂದು ಮಾಂತ್ರಿಕವಾದ ಶಿಲೆ ಇತ್ತು. ಆ ಕಲ್ಲನ್ನ ತಂದ್ರೆ ಏನು ಬೇಕಾದ್ರೂ ಪದಾರ್ಥ ಸಿದ್ಧವಾಗ್ತಾ ಇತ್ತು. ದಾಸರು ಹೊರಗಡೆಗೆ ಹೋಗಿದ್ದಾರೆ, ಇದೇ ಸಮಯವನ್ನು ಯೋಚನೆ ಮಾಡಿದ ಹೆಂಡತಿ ಆ ಶಿಲೆಯನ್ನು ತಂದು ಮನೆಯಲ್ಲಿ ಇಂಥ ಪದಾರ್ಥಗಳಾಗಬೇಕು ಅಂದ್ರೆ ಅದರಿಂದ ಸಿದ್ಧವಾಗಿರ್ತಕ್ಕಂತಹದ್ದಾಯ್ತು. ಎಲ್ಲ ಪದಾರ್ಥಗಳನ್ನು ಕೂಡ ನಿರ್ಮಾಣ ಮಾಡಿ ಕುಳಿತಿರುವಾಗ ದಾಸರು ಮನೆಗೆ ಬರ್ತಾ ಇದ್ದಾರೆ. ಧನಮಗನ ವಾಸನೆ ಇದೇನು ಸುವಾಸನೆ ಬರ್ತಾ ಇದೆ ನಮ್ಮ ಮನೆ ಕಡೆಯಿಂದ ಅಂದಾಗ ಭಕ್ಷ್ಯವೃತ್ತಿಯಲ್ಲಿ ಸಿದ್ಧವಾಯಿತು. ಎಲ್ಲಿಂದ ಬಂದು ಈ ಪದಾರ್ಥ ಅಂದ ಕ್ಷಣನೇ ಈ ಯಾವ ಶಿಲೆಯಿಂದ ಸಿದ್ಧವಾಗಿದೆ ಅಂತ ಕ್ಷಣನೇ ತುಂಬಾ ಮನಸ್ಸಿಗೆ ವ್ಯಕ್ತ ಮಾಡಿಕೊಂಡರು. ಶಿಲೆಯಿಂದ ಆ ಶಿಲಾಮಯನಾದ ಭಗವಂತನಿಂದ ಪಡಿಬೇಕು ಅಂದ್ರೆ ಕಾರ್ಯಗ್ರಾಮ ರೂಪಿಯಾದ ಭಗವಂತನಿಂದ ಪಡಿಬೇಕೆ ಹೊರತಾಗಿ ಈ ಕಲ್ಲಿನಿಂದ ಪಡಿಬೇಕಂತಹದ್ದಲ್ಲ. ಎಂತ ಅನ್ಯಾಯ ಕೆಲಸ ಮಾಡಿ ಅಂತ ಪದಾರ್ಥವನ್ನೆಲ್ಲ ಒಳಗಡೆಗೆ ಹಾಕಿ ಆ ಜಲ್ಲಿ ಬಿಟ್ಟು ನಂತರದಲ್ಲಿ ಆ ಶಿಲೆಯನ್ನು ಕೂಡ ಎಸಗುತ್ತಾರೆ. ತಕ್ಷಣದಲ್ಲೇನೆ ಬಂದು ಆ ಪಕ್ಕದಲ್ಲಿರ್ತಕ್ಕಂತ ಜನರ ಕೇಳ್ತಾ ಇದ್ದಾರೆ, ಈ ಶಿಲೆಯಿಂದ ನಾನು ಏನೆಲ್ಲ ಸಂಪಾದಿಸಿದೆ ಒಂದು ಕ್ಷಣದಲ್ಲಿ ನೀವು ಎಸಗುತ್ತೆ. ಯೋಚನೆ ಮಾಡಬೇಡಪ್ಪ, ಕಲ್ಲಿಂದಲೇ ಕಾಯ ಕಲ್ಲಿಂದ ಆಗತಕ್ಕಂತ ಒಂದು ಹಾಡನ್ನ ಕೇಳುವುದರ ಮೂಲಕವಾಗಿ ಇದನ್ನ ನಾನು ತರುತ್ತೇನೆ ಅಂತ ಹೇಳಿ ಮದ್ವೇಕಾಂತ ಮಗನನ್ನ ಕರೆದಂದೆ ಗುರುವಾಗ್ತೇನೆ ಅಂತ ಆ ಸುಳ್ಳು ಸುಳಿತಕ್ಕಂತ ಆ ಇದರಲ್ಲಿ ಚಕ್ರತೀರ್ಥದಲ್ಲಿ ಮುಳುಗಿ ಆ ಶಿಲೆಯನ್ನು ತಂದು ಮತ್ತೆ ಕೊಟ್ಟಂತೆ ಇನ್ನು ಮುಂದೆ ಈ ಶಿಲೆಯಿಂದ ಜೀವನ ಮಾಡಬೇಡ, ಶಿಲಾಂತರಿಯಾನಿಯಾದ ಭಗವಂತನನ್ನು ಚಿಂತಿಸಿ ಎಂಬುದಾಗಿ ಅವರಿಗೂ ಕೂಡ ತತ್ವೋಪದೇಶವನ್ನೇ ಕೊಡುವುದರ ಮೂಲಕವಾಗಿ ವಾಮ ಮಾರ್ಗವನ್ನು ಬೆಳೆಸಿದ ಮಹಾನುಭಾವರು ಪುರಂದರದಾಸರು. ಈ ನಾನು ಯಾಕೆ ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ ಜೀವನದಲ್ಲಿ ನಮ್ಮ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಹಾಗೆ ಇದ್ದಷ್ಟು ಕಾಲಚಾಸ್ತು ಹಾಗೆ ಅಂತಂದ್ರೆ ಹಾಗೆ ಇನ್ನೆಲ್ಲ ನಮ್ಗೆ ಬಹಳ ದೊಡ್ಡದಿತ್ತು ಅಂತಂದಾಗ ಇನ್ನೊಂದೇನಾದ್ರು ಸೇರಿಸ್ಕೊಂತಲ್ಲ, ಅಥವಾ ಹಾಗೆ ತುಂಬಾ ಇನ್ನೊಂದು ನಮಗೆ ಇದು ಕಾಣಿಸ್ತಾ ಇದೆ ಕಾಲು ಇದೆ ತುಂಡರಿತು ಅಂತ ಅರ್ಥಲ್ಲ. ಅದರಲ್ಲಿ ಏನಪ್ಪ ಅಂದ್ರೆ ದೇವರು ಕೊಟ್ಟ ಕಾಲದಲ್ಲಿ ನಾವು ಉಡಬೇಕು, ದೇವರು ಕೊಡದ ಕಾಲದಲ್ಲಿ ಇಲ್ಲ. ಅದಕ್ಕೇನೆ ಹೇಳ್ತಾರೆ ಗಾಳಿಗೊಂದ ಕೈಯಲ್ಲಿ ತೂರಿಕೊಳ್ಳಿರೋ ಬಾಯಿ ಮುಕ್ತದಲ್ಲಿ ನಾರಾಯಣ ಇರತಕ್ಕಂತ ಮಾತಿನ ಮೂಲಕವಾಗಿ ನಮಗೆ ದೇವರು ಕೊಟ್ಟಾಗಬೇಕು ಅಂತಕ್ಕಂತ ಒಂದು ಸಂದೇಶವನ್ನೇ ತೋರಿಸಿಕೊಟ್ಟಂತಹ ಮಹಾನುಭಾವ. ಇಂತಹ ಪುರಂದರದಾಸರು ತಮ್ಮ ಜೀವನದಲ್ಲಿ ಅನೇಕ ನೀತಿಗಳನ್ನು ತೋರಿಸಿದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋಗಿ ಅವರು ಖಾಲಿ ಹಾಕ್ತಕ್ಕಂತಹ ಹಾವಿಯನ್ನು ಬಿಟ್ಟುಬಿಟ್ರು ತಿರುಗಿ ಒಳಗೊಳಗೆ ಆಗ ಅವ್ರು ಹೋಗ್ಬಿಟ್ಟಿ. ಇವತ್ತು ನಾವು ಒಳಗೆ ಹೋದಾಗ ಹೊರಗಿರ್ತಕ್ಕ ಚಪ್ಪಲಿ ಬಗ್ಗೆ ಚಿಂತೆ ಮಾಡ್ತಾ ಇದ್ವಿ, ಯಾವ ಹೋಯ್ತಾರೋ ಏನು ಹಾಳೋಯ್ತಾರೋ ಅಂತ. ಅವ್ರು ಚಿಂತೆ ಮಾಡಲಿಲ್ಲ, ಬರೋದೊಳಗಾಗಿ ಹೋಗ್ಬಿಟ್ಟಿತ್ತು. ಹೋದಾಕ್ಷಣ ಬಂದು ಯೋಚನೆ ಮಾಡ್ತಾರೆ ಪಾಪೋತು ಹೋದವಯ್ಯ ಅಂತ. ಪಾಪೋತು ಅಂದ್ರೆ ಚಪ್ಪಲಿ, ಅದಕ್ಕೆ ಅರ್ಥ ಪಾಪ ಓತು ಹೋದವಯ್ಯ ಅಂತ. ಪಾಪ ಓತು ಹೋದವಯ್ಯ, ನನ್ನ ಚಪ್ಪಲಿ ಹೋಗೋದ್ರ ಮೂಲಕ ನನ್ನ ಪಾಪವೆಲ್ಲವೂ ಕೂಡ ಕಳೆದೋಯ್ತು ಅನ್ನತಕ್ಕಂತ ಸಂದೇಶವನ್ನು ನಮಗೆ ಇಲ್ಲಿ ಕೊಡಿರತಕ್ಕಂಥವರಾಗಿದ್ದಾರೆ. ಹೀಗೆ ಹಾಡನ್ನು ಹೇಳ್ತಾ ಹೇಳ್ತಾ ಮೈ ಮರೆತು ಗೊತ್ತಿಲ್ಲದಲೆ ಒಂದು ಮಸೀದಿ ಒಳಗೆ ಹೋಗ್ಬಿಟ್ಟರು. ಮಸೀದಿ ಹೋದ ತಕ್ಷಣ ಎಲ್ಲರೂ ಆಸ್ತಿ ಬಿಟ್ರು, ಏ ಬೊಮ್ಮನ್ ನಿಧರಾಯ ಬೈಟು ಹಾಗೆ ಅಂತ ಅವ್ರು ಕುಡಿಸ್ಬಿಟ್ರು. ಯಾಕೋ ದಾಸಪ್ಪ ಊರೂರಿಗೆ ಓಡಾಡ್ತಕ್ಕಂತ ನೀನು ನಮ್ಮನೆಗೆ ಬಂದಿದ್ದೀರ ಯಾಕೆ ಅನ್ನೋ ಕಾರಣ ಹಾಗೆ ಅಂತ ಅಕ್ಕಣ ಕಂಡ ಬಂದು ನೋಡ್ತಾರೆ ಎಲ್ಲರೂ ಕುಡ್ಕೊಂಡಿದ್ರು. ಅಯ್ಯೋ ಇಂಥಲ್ಲಿ ಬಂದಿನ ಪರವಾಗಿ ಯೋಚನೆ ಮಾಡಬೇಡ ಅಂತ ಭಜನ್ ಮಾಡ್ತೇನೆ ನಾನು ಮಾಡ್ರಿ ಹಾಗೆ ಅಂದ್ರು. ಎಲ್ಲರೂ ಕುತ್ಕೊಂಡು ಕುತ್ಕೊಂಡ ತಕ್ಷಣ ದಾಸರವಾಗಿ ಹೊಟ್ಟದೇನು ಗೊತ್ತಾ, ಅರಿಯದೆ ಬಂದೆ ಬುಕಿಂತನ್ ಪರಿಹರಿಸಂತನ್ ಪರಿಪರಿಯಿಂದಲೇ ಹರಿಹರಿ ಎಂದರೆ ದುರಿತದ ಭಯವನ್ ಇಲ್ಲ ಅಲ್ಲ ಅರಿಯದೆ ಬಂದೆ ಬುಕಿಂತನ್ ಮಚ್ಚಾವತಾರಗೆ ಕಿಂತನ್ ಕೂರ್ಮಾವತಾರಗೆ ಬಂತನ್. ಹೇಗೆ ಮಾತಾಡ್ತಾರೆ ದಶಾವತಾರವನ್ನು ಇದರೊಳಗೆ ತೋರಿಸ್ತಾ ಹೇಳ್ತಾರೆ ಅರಿಯದೇ ಬಂದೆ ಕಿಂತನ್ ಕಿಂ ಅಂದ್ರೆ ಬ್ರಹ್ಮ ಕಿಂ ತನ್ ತನ್ನ ಶಬ್ದ ಸಂಸ್ಕೃತದಲ್ಲಿ ಕೂಡ ಮಗ ಅಂತಾನೆ ಅರ್ಥ, ಇಂಗ್ಲಿಷ್ ನಲ್ಲಿ ಇದೆಯಲ್ಲ ಸನ್ ಅಂತ ಆ ಸಣ್ಣ ಒಂದು ಶಬ್ದ ಸಂಸ್ಕೃತದಲ್ಲಿ ಕೂಡ ಮಗನೇ. ಕಿಂತನ್ ಅಂದ್ರೆ ಬ್ರಹ್ಮನೇ ಮಗನಾಗಿ ಉಳ್ಳಂತಾರೆ ಭಗವಂತನೇ. ಅರಿಯದೇ ಬಂದೆವು ನಮಗೆ ಗೊತ್ತಿಲ್ಲದೆ ಇಲ್ಲಿ ಬಂದು ಏನ್ ಮಾಡಬೇಕು ಪರಿಹರಿಸಯ್ಯ ಬಂತನ್ ಬಮ್ಮನ ಬ್ರಹ್ಮ ಅವನೇ ಸನ್ನದ ಮಗನಾಗಿ ಉಳ್ಳ ಪರಿಪರಿಯಿಂದಲೇ ಹರಿಹರಿ ಎಂದರೆ ದುರಿತದ ಭಯ ಒಂದು ಇಲ್ಲಲ್ಲ ಒಂದು ಇಲ್ಲಲ್ಲ ಅಂದ್ರೆ ಏ ಅಲ್ಲಂತನ ಅಂಬೋದೇ ಬೋ ಹಾಗೆ ಅಂತಂದ್ರು. ಮತ್ತಷ್ಟು ಕೂಡ ವಿಶೇಷವಾಗಿ ಆ ದಾಸರ ಕೀರ್ತನೆಗಳನ್ನೇ ಹಾಡಿಸಿ ಮೈಮರೆಸಿ ಒಂದು ಗಂಟೆಗಳ ಕಾಲ ಅಖಂಡ ತಾರತಮ್ಯ ಭಜನೆಯನ್ನೇ ಆ ಇದರೊಳಗೆ ಮಸೀದಿಯಲ್ಲಿ ಮಾಡಿಸಿ ಬಂದಂತ ದಿಟ್ಟ ಹರಿದಾಸರನ್ನು ನಮ್ಮ ಬರಲಾಗ. ಇವರನ್ನೆಲ್ಲ ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು, ತೋರಿಸಿಕೊಡ್ತಾರ ಯಾಕೆ ಬದುಕಬೇಕು ಅಂತ. ಅಯ್ಯೋ ಇಲ್ಲಾಕೆ ಬಂದ್ವಿ ನಾವು ಯೋಚನೆ ಮಾಡೋದ್ಬೇಡ, ಯಾಕೆಂದ್ರೆ ಹರಿದಾಸರಿದ್ದ ಸರ ವರಕಾಸಿ ಮೊದಲಾದ ಕುರುಕ್ಷೇತ್ರಗಿಂತ ಅಧಿಕವೋ ಹರಿದಾಸರಿಂದ ಹರಿದಾಸರಲ್ಲಿ ಬಂದವರಂದ್ರೆ ತಾ ಎಲ್ಲ ಕ್ಷೇತ್ರದ ಅಲ್ಲೇ ಬಂದ್ಬಿಡ್ತದೆ, ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ಈಗ ಏನು ಬೇಕಾದ ಸ್ವಾಮಿಗಳು ಇದು ದೊಡ್ಡ ಇದನ್ನೇ ಕ್ಷೇತ್ರವನ್ನಾಗಿ ವರ್ಣಿಸಿದ್ರು ಅಂತ ನಾವು ಕೇಳಿದ್ದೇವೆ. ಯಾಕೆ ಮಾತ್ರ ಹೇಳ್ತಾರೆ, ಹರಿದಾಸರಿದ್ದ ಸ್ಥಳ ವರ ಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವಾಗುತ್ತದೆ. ಆದ್ರಿಂದ ಮಸೀದಿಗಳು ಕೂಡ ಪರಮೇಶ್ವರದಾಸರು ವೈಕುಂಠಕ್ಕೆ ಸರಿಯಲ್ಲಿ ಕೇಳಿಕೊಂಡು ಈಗ ಕೀರ್ತನೆಯನ್ನು ಹಾಡಿ ಜನ್ಮಾರ್ಗದಂತೆ ತಂದಂತಹ
ಮಹಾನುಭಾವರು ನಮಗೆ ಜನರೇಟರ್ ಅಲ್ಲ
ಒಂದು ಮಾತಿದೆ, ಮುಗುಕ್ಷಿತಂ ಪ್ರತಿಭಾತಿ ಕಿಂಚಿತ ಅಂತ. ಹಸಿವೆ ಆದವನಿಗೇನು ತೋಚಲ್ಲ, ನಾ ಹೇಳ್ತಾ ಕೂತಿರೋಣ ನಿಮಗೆ ಹಸಿವೆ ಆಗಿರೋಣ, ಇದರಿಂದ ಏನಪ್ಪ ಇವರು ಪುರಾಣ ಬಿಟ್ಟುಬಿಟ್ರ ಹಾಗೆ ಅಂತ ಆಗಬಾರ್ದು. ಆದಷ್ಟು ನೈಜಾಂಶಗಳನ್ನು ಮಾತ್ರ ತಿಳ್ಕೊಂಡು ಪ್ರಯತ್ನವನ್ನು ಮಾಡೋಣ. ಪುರಂದರದಾಸರು ಯಾವ ಅಂಶವನ್ನು ಕೂಡ ಬೆಳೀಲಿ ಇಂಥದ್ದು ಅಂತದ್ದು ಅಂತಲ್ಲ, ಯಾವೊಂದು ವಿಚಾರವನ್ನು ಕೂಡ ಅವರು ತಮ್ಮ ಅಂದ್ರೆ ಮನುಷ್ಯನಾಗಿ ಬಾಳ್ಲಕ್ಕೆ ಬೇಕಾದ ಅದ್ಭುತವಾದ ಸಂದೇಶವನ್ನೇ ತಮ್ಮ ಕೃತಿರತ್ನಗಳಲ್ಲಿ ತೋರಿಸಿಕೊಟ್ಟಂತಹ ಮಾನವರು ಪುರಂದರದಾಸರು. ಹಾಗಾಗಿ ಇವತ್ತು ನಾವು ಪುರಂದರದಾಸರನ್ನು ವಿಶೇಷವಾಗಿ ನಾವು ಹೇಳ್ತಾ ಇದ್ದೇವೆ. ಈಗ ಉದಾಹರಣೆಗೆ ತೋರೋಣ, ನಾವು ಇವತ್ತು ಹಣ ಅಂತ ನಾವು ಯೋಚನೆ ಮಾಡ್ತೇವೆ, ಅದರ ಬಗ್ಗೆ ಒಂದು ಸಂದೇಶ ಕೊಟ್ಟರು ಅವರು, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ, ಇಹಪರಕ್ಕೆ ದುಃಖ ಅಂತ ಒಂದು ಅರ್ಥ. ಸಾಮಾನ್ಯ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಇದ್ದರೂ ದುಃಖ ಇರದಿದ್ರು ದುಃಖ ಅಂತ. ಇಷ್ಟು ಅನ್ಕೊಳ್ಳಿ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದು ಹೇಗೆ ಅನ್ನೋ ದುಃಖ ಇಲ್ಲ, ಅದನ್ನು ಗಳಿಸುವ ದುಃಖ. ಹಾಗಾಗಿ ರೊಕ್ಕ ಎರಡಕ್ಕೂ ದುಃಖ. ರೊಕ್ಕ ಇದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳು ಮರಿಗಳ ಮಾಡೋದು ರೊಕ್ಕ, ತಕ್ಕುಲತಿಯನ್ನು ಕಲಿಸೋದು ರೊಕ್ಕ, ಪಕ್ಕನೆ ಹೋದರೆ ಘಾತ ಕಾರಣಕ್ಕ, ರೊಕ್ಕ ಎರಡಕ್ಕೂ ದುಃಖ. ಪಕ್ಕನೆ ಹೋದರೆ ಘಾತ ಕಾರಣಕ್ಕ, ನಮ್ಮನ್ನು ಕೈ ತಪ್ಪಿ ಹೋದೆ ಮಿನಿಮಿಂಗ್ ಶಾಸ್ತ್ರ ಎಂಬ ಸಿಕ್ಕ ಅಂತಂದ್ರೆ ಆಯ್ತು ರೊಕ್ಕ ಕೃಷ್ಣ ಅರ್ಥ. ಪುರಂದರದಾಸರು ಅಂದರೆ 500 ವರ್ಷದ ಕೆಳಗೆ ನಮಗೆ ಮಾತನ್ನು ಹೇಳಿದ್ದಾರೆ, ಪಕ್ಕನೆ ಹೋದರೆ ಘಾತ ಕಾರಣಕ್ಕ, ರೊಕ್ಕ ಎರಡಕ್ಕೂ ದುಃಖ. ಹೇಳಿದ್ರೆ ರೊಕ್ಕ ಗಳಿಸ್ಬೇಕು ಬೇಡ. ರೊಕ್ಕದ ವಿಚಾರದ ಬಗ್ಗೆ ನಾವು ಹೇಳತಕ್ಕಂತ ಸಂದರ್ಭದಲ್ಲಿ ಇಂಥ ಅದ್ಭುತವಾದ ನಮ್ಮ ಜೀವನದ ಸಂದೇಶವನ್ನೇ ಪುರಂದರದಾಸರು ತಮ್ಮ ಮಾತಿನಲ್ಲಿ ಕೊಡ್ತಾರೆ. ಇನ್ನೊಮ್ಮೆ ಒಂದು ಮಾತಿತ್ತು ಏನದು ಅಂತಂದ್ರೆ, ವೈದಿಕ ಬ್ರಾಹ್ಮಣ ಅವನನ್ನೇ ಪುರಂದರದಾಸರು ಹೀಗೆ ಹೇಳುತ್ತಾರೆ, ಒಲ್ಲೇನ ವೈದಿಕ ಗಂಡನ್ನ, ಒಲ್ಲೇನ ವೈದಿಕ ಗಂಡನ್ನ. ಯಾಕಪ್ಪ ವೈದಿಕ ಗಂಡನ ಒಲ್ಲೇ ನೀನು ಅಂದ್ರೆ, ಕುಟ್ಟಲಾರೆ ಬೀಸಲಾರೆ ಬಟ್ಟೆ ತೊಳಿಸಿಯನ್ನ ರಟ್ಟೆಲ್ಲ ನೊಂದವು ಎಷ್ಟಂತ ಹೇಳಲಿ ಕಟ್ಟದ ಒಗೆತನ ಒಲ್ಲೆ ನಾವು ಇದೀಕ ಗಂಡನ. ನಾನು ಕುಟ್ಲಾರೆ ಅವೆಲ್ಲ ಕುಟ್ಬೇಕು ಬೀಸ್ಬೇಕು, ಬಟ್ಟೆ ತೊಯಿಸಿಯನ್ನ ರಟ್ಟೆಲ್ಲ ನೊಂದವು ಈ ಮಾತ್ರ ಯಾಕೆ ನಾವು ಕಾಣಬೇಕು ಅಂದ್ರೆ, 9 ಗಜದ ಸೀರಿ ತೊಯ್ಸಿ ತೈಸಿ ಹಿಂಡಿ ಹಿಂಡಿ ಕೈಯೆಲ್ಲ ನೊಂದು ಹೋಗ್ತವೆ, ಆದ್ರಿಂದ ಒಲ್ಲೆ ನಾವು ಇದೀಕ ಗಂಡನ ಎಂತ ಮಾತನ್ನು ಹೇಳ್ತಾರೆ. ಅವರು ಎನ್ನಾಳೆ ಹುದ್ದಿಯಲ್ಲ, ದಿನ್ನಾಣ ಮಾತಲ್ಲ, ಕಣ್ಣು ಸೊನ್ನೆಯಂತೂ ಮದುವೆ ಇಲ್ಲ, ಹಿಂದಿನ ಜನ್ಮದಲ್ಲಿ ಪುರಂದರ ವಿಠಲನ್ನ ಚೆನ್ನಾಗಿ ಪೂಜೆಯ ಮಾಡಲಿಲ್ಲಮ್ಮ, ಒಲ್ಲೆ ನಾವು ವೈದಿಕ ಗಂಡನ, ನಾವು ಒಲ್ಲೆ ವೈದಿಕ ಗಂಡ ನನಗೆ ಬೇಡ. ಯಾಕೆ ಅಂತಂದ್ರೆ ಕೃಷ್ಣಾಂಜನವನ್ನು ರಟ್ಟೆಯಲ್ಲಿ ಹಾಕಿಕೊಂಡು ಬೆಟ್ಟಲ್ಲಿ ಹಿಂದಿಯೇ ಹಿಡಿದಿದ್ದಾನೆ, ದಿಟ್ಟತರಲ್ಲಿ ನಾನು ಎದುರಿಗೆ ಹೋದರೆ ದೃಷ್ಟಿಯಿಂದಲೇ ನೋಡಲಿಲ್ಲಮ್ಮ, ಒಲ್ಲೆ ನಾವು ವೈದಿಕ ಗಂಡನ. ಇವತ್ತಿನ ಮಿತಿಯಲ್ಲಿ ವೈದಿಕ ಗಂಡ ಬೇಕು ಅಂತ ಇದ್ದಾರೆ. ಯಾಕೆ ಹೇಳ್ರಿ, ವೈದಿಕ ಗಂಡನನ್ನ ಮಾಡಿಕೊಂಡ ಹೆಣ್ಮಕ್ಕಳಿಗೆ ಇವತ್ತು ಸೀರೆ ಸಂಪತ್ತು ಇತ್ಯಾದಿ ಬೇರೆ ಕಡೆ ಸಿಗೋದಿಲ್ಲ ಅಂತ ಒಂದು ಭಾಗ್ಯ ಅವರಿಗೆ ಇವತ್ತು ಬಂದುಬಿಟ್ಟಿದೆ. ಆದ್ರಿಂದ ಒಲ್ಲೇನ ವೈದಿಕ ಗಂಡನ. ಹಾಗಾದ್ರೆ ಪುರಂದರದಾಸರ ಮಾತಿಗೆ ಒಂದು ಅರ್ಥ ಕಲ್ಪಿಸ್ಬೇಕಲ್ಲ, ವೈದಿಕ ಗಂಡನ ಅಂದ್ರೆ ವೈದಿಕ ವೃತ್ತಿಯಲ್ಲಿರುವಂತಹ ಗಂಡನನ್ನ ಬೇಡ ಅಂದ್ರೇನು ಅಂತಂದ್ರೆ, ಅದು ಹಿಂದಿತ್ತು ಒಂದು ಸಮಯದಲ್ಲಿ, ಯಾಕೆಂದ್ರೆ ತುಂಬಾ ಕ್ಲಿಷ್ಟ ಪರಿಸ್ಥಿತಿ. ಇವತ್ತು ಅತ್ಯಂತ ಸುಖವಾಗಿದ್ದವರಂದ್ರೆ ವೈದಿಕ ಗಂಡಂದ್ರೆ ಹೆಣ್ಣಂದ್ರೇನೆ, ಆದ್ರಿಂದ ಏನು ಕಷ್ಟ ಅಂಬೋದಿಲ್ಲ ಮನೆಯಲ್ಲಿ. ಯಾಕೆಂದ್ರೆ ಏನೋ ಹೇಳ್ತಾರಲ್ಲ, ಯೋಗ್ಯವಾದ ರೀತಿಯಲ್ಲಿ ಸುಖವಾಗಿ ಒಂದು ದಿವಸ ಹೊಗೆಕಾಗಲೇ ಇಲ್ಲ. ಊಟದ ಸಮಯಕ್ಕೆ ತಂಗಿ ಹಿಡ್ಕೊಂಡು ಹೊರಗೆ ಹೋಗೋದು, ಕೈ ತೊಳ್ಕೊಂಡು ಬಂದು ಮಲ್ಕೊಳ್ಳೋದು, ಇನ್ನೇನು ಬೇಕು ಹೇಳ್ರಿ. ಆದ್ರಿಂದ ಪುರಂದರದಾಸರ ವೈದಿಕ ಗಂಡನ ಒಲ್ಲೆ ಮೊದಲಕ್ಕೆ ಸ್ವಲ್ಪ ಅರ್ಥ ಬೇರೆ ಮಾಡಬೇಕಾಗಿದೆ. ವೈದಿಕ ಗಂಡ ಅಂದ್ರೆ ವೈದಿಕ ವೃತ್ತಿಯಲ್ಲಿರುವ ಗಂಡ ಅಲ್ಲ, ವೈದಿಕ ಗಂಡ ಅಂದ್ರೆ ಬರೇ ವೈದಿಕ ಕೂಡ ಹೋಗ್ತಾರಲ್ಲ ಆ ಗಂಡವಲ್ಲೇ ಅಂತ. ಇದರಿಂದ ಏನಂದ್ರೆ ನಾಳೆ ಇವತ್ತು ಅಲ್ಲಿ ಊಟ, ನಾಳೆ ಅಲ್ಲಿ ಊಟ, ಇಲ್ಲಿ ನಾಳೆ ಪೂರ್ವ ಹೋಗ್ತಾ, ಅಲ್ಲಿ ನಾಳೆ ಪೂರ್ವ ಹೋಗ್ತಾ ಅಂತೇಳಿ ಬರೇ ವೈದಿಕಕ್ಕೆ ಊಟಕ್ಕೆ ಹೋಗ್ತಕ್ಕಂತ ಗಂಡ ಇದ್ದಲ್ಲ ಅವನು ಮಾತ್ರ ಬೇಡ ಅಂತ. ವೈದಿಕ ವೃತ್ತಿಯಲ್ಲಿರುವ ಗಂಡ ಅಂತ ನಾವು ಇವತ್ತು ಅರ್ಥೈಸಬಾರ್ದು. ಪುರಂದರದಾಸರ ಮಾತಿಗೆ ಈ ಅರ್ಥಲ್ಲ. ಆಗಿನ ಕಾಲದ ವೇದನೆ ಆಗಿತ್ತು ಅನ್ನತಕ್ಕಂತ ರೀತಿಯಲ್ಲಿ ವೈದಿಕ ಗಂಡನ ಒಲ್ಲೆ ನಮ್ಮ ಅಂತ ಆ ರೀತಿಯಾದ ಮಾತನ್ನು ಹೇಳ್ತಾರೆ. ಇನ್ನೊಂದು ಮಾತು ಬಂದಾಗ ಹೇಳ್ತಾರೆ, ಮುಪ್ಪಿನ ಗಂಡನ ಒಲ್ಲೆ ನಾವು ಅಂತ. ನಾ ಮುಪ್ಪಿನ ಗಂಡ ನಂಗೆ ಬೇಡ. ಯಾಕೆ ಅಂದ್ರೆ ಗೋಳಿ ಹಾಕಲು ಬೇಕು, ಬೆನ್ನು ಗುದ್ದಲು ಬೇಕು, ಗೋಣು ಹಿಡಲು ಮೇಲೆ ಕೆತ್ತಲಿಬೇಕು, ಶ್ರೀನಿಧಿ ಪುರಂದರ ವಿಠಲನ ಸ್ಮರಿಸುತ್ತಾ ನಾನೊಂದು ಮೂಲೆಯಲ್ಲಿ ಹೊರಗಬೇಕಕ್ಕ ಮುಪ್ಪಿನ ಗಂಡನ ಒಲ್ಲೆ. ಎಂತ ಮಾತನ್ನು ಹೇಳ್ತಾರೆ ನೋಡಿ. ಸರಿ, ಇಷ್ಟು ಗಂಡಂದು ಚಂದ ಕಳೆದ್ಬಿಟ್ರಿ ನಮ್ ಜತಿ ಏನ್ರಿ ಅಂದ್ರೆ ಅದಕ್ಕೂ ಹೇಳ್ತಾರೆ. ಎಂಥ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ. ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ, ಇಲ್ಲದ್ದು ಬೇಡುತ್ತಿ, ಸುಳ್ಳು ಮಾತಾಡುತ್ತಿ, ಒಳ್ಳೆ ಊಟವನ್ನು ಉಂಡು ಕುಳಿತಿರ್ತೇನೆ ಅಂತಿ, ಎಲ್ಲಷ್ಟು ಕೆಲಸ ಮಾಡಲಾರೆ ಅಂತಿ, ಎಲ್ಲೆಲ್ಲಿ ತಲೆಯತ್ತ ಹಂಗೆ ಮಾಡುತ್ತಿ, ಹೆಂಡತಿ ಪ್ರಾಣ ಹಿಂಡುತ್ತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ ಅಂತ ಹೆಂಡತಿಯನ್ನು ನಿದ್ದೆ ಮಾಡ್ತಾರೆ. ಹೀಗೆ ಜೀವನದ ಆದರ್ಶದಲ್ಲಿ ಮುಪ್ಪಿನ ಗಂಡ ಮಾಡಿಕೊಂಡು ಏನು ದುಃಖ. ಆಮೇಲೆ ಹೆಂಡತಿ ಆದವಳು ಹೇಗಿರ್ಬೇಕು, ಹೆಂಡತಿ ಆದವಳು ಹೇಗಿರ್ಬೇಕು ಅಂತ ಈ ಮಾತಿನಲ್ಲಿ ಸುಮ್ಮನೆ ಹೆಂಡತಿಯನ್ನ ನಿಂದೆ ಮಾಡಿರುವಂತ ಅರ್ಥವಲ್ಲ. ಹೆಂಡತಿಯನ್ನ ನಿಂದೆ ಮಾಡಿರುವಂತ ಅರ್ಥವಲ್ಲ. ಇಲ್ಲಿ ಹೆಂಡತಿ ಎಂಬ ಶಬ್ದಕ್ಕೆ ಏನ್ ಅರ್ಥ ಅಂತಂದ್ರೆ, ಆ ಇಲ್ಲದ್ದು ಬೇಡುತ್ತಿ, ಸುಳ್ಳು ಮಾತಾಡುತ್ತಿ, ಒಳ್ಳೆ ಊಟವನ್ನು ಉಂಡು ಕುಳಿತಿರ್ತೇನೆ ಅಂತ ಎನ್ನುವ ಲಕ್ಷಣಗಳು ಹೆಂಡತಿ ಏನಿದ್ದಾರಲ್ಲ ಅವರನ್ನ ದಾಸರಾಯರು ನಿಂದೆ ಮಾಡತಕ್ಕಂಥ ಅರ್ಥ. ಹೀಗೆ ದಾಸ ಸಾಹಿತ್ಯದ ಮೂಲಕವಾಗಿ ಮಾನವರ ಜೀವನದ ಆದರ್ಶವನ್ನೇ ತೋರಿಸಿಕೊಟ್ಟಂತಹ ಮಹಾನುಭಾವರು ನಮಗೆ ಪುರಂದರದಾಸರು. ಇಂತಹ ಪುರಂದರದಾಸರ ಕೃತಿಗಳನ್ನೇ ಉಪನಿಷತ್ತು ಉಪನಿಷತ್ತು ಎಂಬುದಾಗಿ ದಾಸರಾಜರು ದೊಡ್ಡ ಬಿಲ್ಲನ್ನು ಕೊಟ್ಟರು. ಬಿಲ್ಲೆ ಕೊಟ್ಟದ್ದಲ್ಲ, ಅದಕ್ಕೆ ಅನುಷ್ಠಾನಕ್ಕೂ ತಂದರು. ಅನುಷ್ಠಾನಕ್ಕೆ ಹೇಗೆ ತಂದರು ಅಂತಂದ್ರೆ, ಪುರಂದರದಾಸರು ಬರೆದ ಕೃತಿಗಳನ್ನೇ ಆ ಕಾಳಿಯಲ್ಲಿನೋ ಆ ಸಂದರ್ಭದಲ್ಲಿ ಏನಿತ್ತು ಅದನ್ನು ತೆಗೆದುಕೊಂಡು ತಾವು ನಿತ್ಯದಲ್ಲೂ ಪಾರಾಯಣ ಮಾಡುವ ವ್ಯಾಸಪೀಠದಲ್ಲಿ ಇರ್ತಾ ಇದ್ದಾರೆ. ಕೃಷ್ಣದೇವರ ಪೂಜೆಯ ಮಂಟಪದ ಪಕ್ಕದಲ್ಲಿ ವ್ಯಾಸಪೀಠದಲ್ಲಿಟ್ಟು ಒಂದು ತುಳಸಿ ದಳವನ್ನು ಅದಕ್ಕೆ ಏರಿಸಿ ಪ್ರತಿನಿತ್ಯದಲ್ಲೂ ವೇದವ್ಯಾಸರ ಪೂಜೆಯ ಜೊತೆಯಲ್ಲಿ ಪುರಂದರದಾಸರ ಸಾಹಿತ್ಯಕ್ಕೆ ಪೂಜೆ ನಡೀತಾ ಇತ್ತು ಅಂತಂದ್ರೆ ಅನುಷ್ಠಾನಕ್ಕೆ ತಂದರು. ಪುರಂದರೋಪನಿಷತ್ತು ಅಂತ ಬಾಯಿಂದ ಹೇಳೋದಲ್ಲವೇ, ದಾಸಾಹಿತ್ಯ ಶ್ರೇಷ್ಠ ಅಂತ ಬಾಯಿಂದ ಹೇಳೋದಲ್ಲ, ಅನುಷ್ಠಾನಕ್ಕೆ ತಂದರು. ಇವತ್ತೆಲ್ಲರೂ ಹೇಳ್ತಾರೆ ಹರಿದಾಸ ಸಾಹಿತ್ಯ ಅದು ವ್ಯಾಸ ಸಾಹಿತ್ಯ ಮೇಲೆ ಅಲ್ಲ, ದಾಸ ಸಾಹಿತ್ಯ ಮೇಲೆ ಅಲ್ಲ, ಹಾಗಲ್ಲ ಇಲ್ಲ ಅಂತ. ಅನುಷ್ಠಾನಕ್ಕೆ ಬಂದಾಗ ಮಾತ್ರ ದಾಸರು, ದಾಸರು ಈ ಶಬ್ದವನ್ನು ಬಳಸ್ತಾರೆ. ಇದು ಸರ್ವಥಾ ಸಲ್ಲದು. ನಾನು ಹೇಳ್ತೇನೆ ಎಂತೆಂತ ಯೋಗ್ಯತೆ ಇತ್ತು ಅಂದ್ರೆ, ಒಂದು ಚಿಕ್ಕ ಉದಾಹರಣೆ ವಿಜಯದಾಸರ ವಿಚಾರವನ್ನು ಹೇಳ್ತೇನೆ. ವಿಜಯದಾಸರಿಗೆ ಇಲ್ಲ ಸಲ್ಲದ ಅಪವಾದವನ್ನು ತರಬೇಕು ಎಂಬುದಾಗಿ ಮಾನ್ವಿಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ವಿಜಯದಾಸರ ಆಲೋಚನೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಔಮರ್ಯಾದ ಏನ್ ಮಾಡಬೇಕು ಅಂತ ಮಾಡಿದ ಪದಾರ್ಥಗಳಲ್ಲಿ ಹುಳಿ ಮುಂತಾದ ಪದಾರ್ಥಗಳಲ್ಲಿ ಉಪ್ಪನ್ನು ಹಾಕಿಬಿಡೋದು, ಇನ್ಯಾವ ಪದಾರ್ಥಗಳಲ್ಲಿ ಖಾರವನ್ನು ಹಾಕಿಬಿಡೋದು, ಹಾಲಿನಲ್ಲಿ ಹುಳಿಯನ್ನು ಹಿಡಿಬಿಡೋದು, ಈ ತರದ ವ್ಯಾಪಾರವನ್ನು ಮಾಡಿ ವಿಜಯದಾಸರ ಮರ್ಯಾದೆಯನ್ನು ಕೆಡಿಸಬೇಕು ಎಂಬುದಾಗಿ ಪ್ರವೃತ್ತರಾದಂತಹ ಕುಹಕಿಗಳು ವಿಜಯದಾಸರ ಕಾಲದಲ್ಲಿ ಇದ್ದರು. ಅನುಸಂಧಾನ ಪ್ರಕ್ರಿಯೆ ಹೇಗಿತ್ತು ಅಂತ, ಆಚಾರ್ಯರ ಸಿದ್ಧಾಂತದ ಅನುಭವ ಸಿದ್ಧಾಂತ ವಿಜಯದಾಸರಿಗೆ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ನಾವು ಭಗವಂತನ ಪೂಜೆಯನ್ನು ಮಾಡ್ತೇವೆ, ಪ್ರತಿನಿತ್ಯದ ಗಂಟೆ ಬಾರಿಸೋದು, ದೇವರ ಪೆಟ್ಟಿಗೆಯನ್ನು ಬಿಚ್ಚೋದು, ನಾನು ಕಡ್ಡ ಅನ್ನೋದು ನೀನು ಗೊತ್ತು, ನೀನು ಕಲ್ಲು ಅನ್ನೋದು ನನಗೆ ಗೊತ್ತು, ಬೈಕೋ ನೀರು ಕೊಡ್ಕೋ ಗಂಧ, ಇದು ನಮ್ಮ ಪೂಜೆ. ವಿಜಯದಾಸರ ಪೂಜೆ ಹಾಗಲ್ಲರಿ, ದೇವರ ಪೆಟ್ಟಿಗೆಯನ್ನು ಪೂಜೆ ಮಾಡಿ ಮಾಡಿದ ಪದಾರ್ಥಗಳನ್ನೆಲ್ಲ ನೈವೇದ್ಯಕ್ಕಿಟ್ಟು ಆಯಾಯ ಪದಾರ್ಥಕ್ಕೆ ಅಭಿಮಾನಿ ದೇವತೆಗಳು, ಸಪ್ತನಿಯಾಮಕ ಭಗವತ್ ರೂಪಗಳು, ಅಲ್ಲಿರುವಂತಹ ರಮಾದೇವಿಯರ ರೂಪ, ಇವುಗಳನ್ನೆಲ್ಲ ಚಿಂತನೆಯನ್ನು ಮಾಡಿ ಹೃದಯಾಂತರ್ಗತ ಬಿಂಬರೂಪಿಯಾದ ಭಗವಂತನಿಗೂ ಅಲ್ಲಿರುವ ಭಗವಂತನಿಗೂ ಐಕ್ಯವನ್ನು ಚಿಂತನೆ ಮಾಡುವುದರ ಮೂಲಕವಾಗಿ ಅರ್ಪಣೆ ಮಾಡಿದಾಗ ಉಪ್ಪು ಹಾಕಿದ ಪದಾರ್ಥದಲ್ಲಿರುವ ಉಪ್ಪು ಹಾರಿ ಹೋಗಿತ್ತಂತೆ, ಖಾರವಾಗಿದ್ರೆ ಅದು ತಗಲು ಹೋಗಿತ್ತು, ಮಾಧುರ್ಯದಲ್ಲಿ ಜಾಸ್ತಿಯಾಗಿತ್ತು, ಏನು ಕಡಿಮೆಯಾಗಿತ್ತು ಅದೆಲ್ಲ ಸಮರಸವಾಗಿ ಅದ್ಭುತವಾದ ಪದಾರ್ಥವಾಗಿತ್ತು ವಿಜಯದಾಸರು ಮಾಡಿದ ನೈವೇದ್ಯ. ಕುಹಕಿಗಳು ಹಲ್ಲು ಕೆಳಗೆ ನಡುತ್ತಾ ನಿಂತಿದ್ರೆ ಉಳ್ಳವರೆಲ್ಲ ವಿಜಯದಾಸರ ಸಮಾರಾಧನೆ ಮಾಡಬೇಕು, ಅವರ ಮನೆಯಲ್ಲಿ ಊಟ ಮಾಡಬೇಕು, ಎಂತ ಅದ್ಭುತವಾದ ಊಟ ಅಂತ ಹೊಗಳಿ ಹೋದ್ರಂತೆ ಕುಹಕಿಗಳು ಕಟ್ಟುಮುಖ ಮಾಡಿಕೊಂಡು ಹೋದರು. ಇದು ಆಚಾರ್ಯರ ಸಿದ್ಧಾಂತದ ಅನುಸಂಧಾನ ಪ್ರಕ್ರಿಯೆ ವಿಜಯದಾಸರಿಗೆ ಹೇಗಿತ್ತು ಅಂತ. ಆದ್ದರಿಂದ ಸುಮ್ಮನೆ ದಾಸಾಹಿತ್ಯ ವ್ಯಾಸಾಹಿತ್ಯ ಅಂತ ದ್ವಂದ್ವ ನೀತಿಗಳನ್ನು ಮಾಡುವುದರ ಮೂಲಕವಾಗಿ ಸರ್ವಥ ಒಳಬಂದು ಹೊರಬಂದು ಮಾಡತಕ್ಕಂಥ ವ್ಯಾಪಾರ ಎಂದೆಂದಿಗೂ ಸಲ್ಲದು. ಅದರಿಂದ ಪುರಂದರದಾಸರ ಮಾತಿಗೆ ವ್ಯಾಸರಾಜರು ಉಪನಿಷತ್ತು ಅನ್ನುವಂತಹ ಕೀರ್ತಿಯನ್ನು ಕೊಟ್ಟು ಬರೀ ಬಾಯಿಂದ ಹೊಗಳಿ ಚಪ್ಪಾಳಿಯನ್ನು ತಪ್ಪಿಸಿಕೊಂಡು ಜನರ ಮುಂದೆ ಸಂತೋಷಪಡಿಸಿ ಹೋದದ್ದಲ್ಲ, ಅನುಷ್ಠಾನಕ್ಕೆ ತಂದರು. ತಾವೇ ತಮ್ಮ ವ್ಯಾಸಪೀಠದಲ್ಲಿ ಪುರಂದರ ಸಾಹಿತ್ಯವನ್ನು ಇಟ್ಟು ಪೂಜೆ ಮಾಡಿ ವ್ಯಾಸರಾದ ದೇವರ ಪೂಜೆಯನ್ನೇ ಪುರಂದರದಾಸರ ಸಾಹಿತ್ಯದ ಮೂಲಕ ಮಾಡಿದ ಮಹಾನುಭಾವರು ವ್ಯಾಸರಾಜ. ಇದನ್ನೇ ಕಟ್ಕೊಳ್ಳಕ್ಕಾಗಲಾದ ಕೆಲವರು ಆ ಸಂದರ್ಭದಲ್ಲಿ ಇದ್ರು, ಈ ವಿಚಾರ ಅಂತಲ್ಲ, ಆ ಸಂದರ್ಭದಲ್ಲಿ ಕೆಲವರು ಇದ್ರು, ಅವರಂದ್ರು ಇಂತ ಒಬ್ಬ ಕಾಲಿಗೆ ಗೆಜ್ಜೆ ಕಟ್ಟಿ ಸಾಲ ತಟ್ಟಿ ಕುಳಿತಕ್ಕಂತ ಒಬ್ಬ ದಾಸನ ಸಾಹಿತ್ಯವನ್ನು ವ್ಯಾಸಪೀಠದಲ್ಲಿ ಇಡೋದು ಸರಿಯಲ್ಲ ಅಂತ ವ್ಯಾಸರಾಜರಿಗೆ ಹಿರಿಯದಲೆ ನೆಲ್ಲಕ್ಕೆ ಆ ಸಾಹಿತ್ಯವನ್ನು ತೆಗೆದು ಕೆಳಗಿಡ್ತಾ ಇದ್ರು. ಪೂಜೆ ಸಂದರ್ಭಕ್ಕೆ ಎಲ್ಲೋ ಇಷ್ಟ ಆ ಕೃತಿಗಳು ಮತ್ತೆ ಬಂದು ವ್ಯಾಸಪೀಠದಲ್ಲಿ ಕೂತಾ ಇತ್ತು. ಅವಾಗ ವ್ಯಾಸರಾಜರು ಒಂದಿದ್ದ ಆ ಶಿಷ್ಯರನ್ನು ಕರೆದು ಹೇಳಿದಂತೆ, ನಾವು ನೀವು ಮಾಡಿದ್ದಲ್ಲ, ಹೃದಯ ಅಂತಕ್ಕಂಥ ಭಗವಂತ ಕೊಟ್ಟಾನೆ, ಅದನ್ನೇ ವ್ಯಾಸಪೀಠದಲ್ಲಿ ಕೂಡಿಸಬೇಕು ಅಂತ, ಅದು ದೈವೇಚ್ಛೆಯಾಗಿದೆ, ನೀವ್ಯಾರು ತೆಗೆಯುವ ಪ್ರಯತ್ನವನ್ನು ಮಾಡಬೇಡಿ ಎಂಬುದಾಗಿ ಹೇಳಿದಕ್ಕಂಥವರಾಗಿದ್ದ. ಆದ್ದರಿಂದಲೇ ದಾಸ ಸಾಹಿತ್ಯಕ್ಕೆ ವಿಶೇಷವಾದ ಒಂದು ನೆರವನ್ನು ಕೊಟ್ಟು ಅದ್ಭುತವಾದ ಪುರಾಣ ಉಪನಿಷತ್ತು ವೇದಗಳಲ್ಲಿ ಬಂದಿರತಕ್ಕಂತಹ ವಿಚಾರಗಳನ್ನೇ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತಂದು ತೋರಿಸಿಕೊಟ್ಟಂತಹ ಮಹಾನುಭಾವರು ನಮಗೆ ಆ ಪುರಂದರದಾಸರು. ಹಾಗಾಗಿ ಒಂದು ಮಾತನಲ್ಲಿ ಹೇಳ್ತಾರೆ, ಮಿಡುಕುವ ಅಜಾಮಿಳನ ಪಾಶ ಪರಿಹರಿಸಿ ಅಂತ. ಮಿಡುಕುವ ಅಜಾಮಿಳನ ಪಾಪ ಪರಿಹರಿಸಿ ಅಂತಂದ್ರೆ ಅವನು ತುಂಬಾ ದುಃಖ ಬರ್ತಾ ಇಲ್ಲ. ಮಿಡುಕೋದೊಂದು ಯಾವಾಗ ಗೊತ್ತೇನ್ರಿ, ಅವನಿಗೆ ಪಶ್ಚಾತ್ತಾಪ ಆದಾಗ ಮಾತ್ರ ಮಿಡುತ್ತಾನೆ, ಅಲ್ಲಿದ್ದಕ್ಕೆ ಮಿಡುಕೋದಿಲ್ಲ, ಅಯ್ಯೋ ಅಯ್ಯೋ ಈಗ ಮಾಡಬಾರ್ದಾಗಿತ್ತು ಅಂತ. ಅಜಾಮಿಳನ ಕಥೆಯನ್ನೇ ಮಿಡುಕುವ ಅನ್ನುವ ಒಂದು ಶಬ್ದದಿಂದ ಭಾಗವತದ ಸಮಗ್ರ ಸಾರವನ್ನೇ ಪುರಂದರದಾಸರು ನಮಗೆ ತೋರಿಸಿಕೊಡ್ತಾರೆ. ಅದಕ್ಕೆ ಭಾಗವತದಲ್ಲಿ ಬರ್ತದೆ, ವಸಿತ ಕಲಿತ ಅಭದ್ರ ಕಂದತ್ತ ಹಸ್ತ ಆಹತ ಹರಿವಿ ಕವಚೇನ ಉಮಾನಾರ್ಹತಿ ಆತನ. ಭಾಗವತದ ಆರನೇ ಕಂದದಲ್ಲಿ ಮಾತು ಬರ್ತದೆ, ವಸಿತ ಕಲಿತ ಭದ್ರ, ಕೆಟ್ಟ ಕೆಲಸದ ಜಗತ್ತಿನಲ್ಲಿ ಏನಿದೆ ಅವೆಲ್ಲವನ್ನೂ ಮಾಡಿದ್ರೂ ಕೂಡ ಹರಿವಿ ಕವಚಃ, ಒಂದು ಬಾರಿ ಪರಮಾತ್ಮನಲ್ಲಿ ಲೀನವಾದ ಮನಸ್ಸುಳ್ಳವನಾಗಿ ಹರೇ ಅಂತ ಕೂಗಿ ಬಿಟ್ಟರೆ ಸಾರ್ ಅವನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಅನ್ನತಕ್ಕಂಥದ್ದಕ್ಕೆ ಅಜಾಮಿಳ ಒಬ್ಬ ಉದಾಹರಣೆಯಾಗಿದ್ದಾನೆ ಎಂಬುದಾಗಿ ಭಾಗವತ ಏನು ನಮಗೆ ಸಂದೇಶವು ಕೊಟ್ಟಿರತಕ್ಕಂಥದ್ದಾಗಿದೆ. ಆ ಸಂದೇಶವನ್ನೇ ಸುಲಲಿತವಾಗಿ ಒಂದು ಶಬ್ದದಲ್ಲಿ ಹೇಳ್ತಾರೆ, ಮಿಡುಕುವ ಅಜಾಮಿಳನ. ಮಿಡುಕುವ ಅಂತಂದ್ರೆ ಅಯ್ಯೋ ನಾನು ಎಂಥವನಾಗಿದ್ದೆ, ಅಯಮ್ಯ ಸುತ ಸಂಪನ್ನ ಶೀಲವೃತ್ತ ಗುಣಾಲಯ ಧೃತವ್ರತ ಮೃದು ದಾಂತ ಸತ್ಯವಾನ್ ಮಂತ್ರವಿಶ್ಯುತಿ. ಭಾಗವತ ಹೇಳ್ತಾ ಇದೆ ಇವನು ಅಜಾಮಿಳ ಪೂರ್ವಜನ್ಮದಲ್ಲಿ ಹೇಗಿದ್ದ ಅಂದ್ರೆ ಸುತ ಸಂಪನ್ನ ಗುಣಾಲಯನಾಗಿದ್ದಾನೆ ಧೃತವ್ರತ ಮೃದು ದಾಂತ ಇಂಥವನು ಏನೋ ಪಾಪ ಕರ್ಮದ ಕಾಲ ಇಂತಹ ಕರ್ಮವನ್ನು ಮಾಡಿದ್ದಾನೆ. ಆದ್ದರಿಂದ ಮಿಡಿಕಿದ ಮಿಡಿಕಿದ ಅವನು ಒಮ್ಮೆ ಹರೇ ಅಂತ ಪರಮಾತ್ಮನನ್ನೇ ಕೂಗಿದ, ತನ್ನ ದುಃಖವೆಲ್ಲವೂ ಕೂಡ ಪರಿಹಾರವಾಗಿರ್ತಕ್ಕಂತಹದ್ದಾಯಿತು ಅಂತ ಭಾಗವತದ ಸಂದೇಶವನ್ನು ನಮಗೆ ಕೊಡ್ತಾರೆ. ಇನ್ನೊಂದು ಮಾತು ನೋಡಿ, ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಅಂತಕ್ಕಂಥ ಮಾತಿನಲ್ಲಿ ಒಂದು ಮಾತು ಹೇಳ್ತಾರೆ, ಕಾಚಿದ್ದ ಹಾಲನ್ನು ಕಾವಡಿಯವರು ಹೆಚ್ಚಿಟ್ಟು ಲೇಪಾಗಿ ಕೆನೆ ಮೊಸರು ಬೆಣ್ಣೆಯನ್ನು ಮೆದ್ದು ಶೇಷ ಶಯನನೇ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿತು ಏಳಯ್ಯ ಹರಿಯೇ ಅಂತ ಒಂದು ಉದಯ ಮಾತಿನಲ್ಲಿ ದಾಸರು ಈ ರೀತಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಕಾಚಿದ್ದ ಹಾಲನ್ನು ಕಾವಡಿಯೋ ಹೆಪ್ಪಿಟ್ಟು, ಕಾವಡಿ ಅಂದ್ರೆ ದೊಡ್ಡ ದೊಡ್ಡ ಬಿರುದನ್ನು ತುಂಡರಿಸಿದಾಗ, ಬಿದಿರು ಬಿದಿರು ತುಂಡರಿಸಿದಾಗ ತೇರಿನ ರೂಪದಲ್ಲಿ ಬರ್ತದೆ, ಮೊದಲೆಲ್ಲ ಅಂತ ಪಾತ್ರೆಗಳನ್ನು ಬಳಸ್ತಾ ಇದೆ. ಅಂತ ಕಾವಡಿಯರು ಈ ಹಾಲನ್ನ ಹೆಪ್ಪಿಡ್ಬೇಕು. ಹಾಲನ್ನ ಹೆಪ್ಪಾಕೋದು ಒಂದು ದೊಡ್ಡ ಅದು ಕೆಲಸ. ನಾವೇನು ಅನ್ಕೊಳ್ತೀವಿ, ಹಾಲು ಕಾಚು ಬಿಡ್ತೇವೆ ಮೊಸರು ಹಾಕ್ತೇವೆ ಹೆಪ್ಪಾಕುತ್ತೆ. ಎಲ್ಲರ ಮನೆಯಲ್ಲಿ ಮೊಸರು ರುಚಿಯಾಗಿರೋದಿಲ್ಲ, ಕೆಲವರ ಮನೆಯಲ್ಲಿ ಹುಳಿ ಇರ್ತದೆ, ಕೆಲವರ ಮನೆಯಲ್ಲಿ ಹೊಡ್ಕೊಳಕಾಗ್ತದೆ, ಕೆಲವರ ಮನೆಯಲ್ಲಿ ಮೇಲ್ ನೀರು ನಿಂತಿರುತ್ತೆ. ಕಾರಣ ಏನಂದ್ರೆ ಹೆಪ್ಪಾಕುವುದು ಒಂದು ಕಲೆ, ಆ ಕಲೆಯನ್ನ ಕಲ್ತ್ಕೊಳ್ಬೇಕು ಅನ್ನತಕ್ಕಂತಹ ಮಾತನ್ನೇ ಕಾಫಿದ್ದ ಹಾಲನ್ನು ಕಾವಡಿಯ ಹೆಪ್ಪಿಟ್ಟು ಲೇಪಾಗಿ ಕೆನೆ ಮೊಸರು ಬೆಣ್ಣೆಯನ್ನು ಮೆದ್ದು ಅನ್ನತಕ್ಕಂತಹ ಮಾತಿನ ಮೂಲಕ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಕಾವಡಿ ಅಂತಂದ್ರೆ ನಮ್ಮ ಶರೀರ, ಈ ಶರೀರದಲ್ಲಿ ಕಾಫಿದ್ದ ಹಾಲನ್ನು ಕಾವಡಿಗಳು ಹೆಪ್ಪಿಡಬೇಕು. ಶರೀರಂ, ಈ ಶರೀರ ಅಂತಕ್ಕಂಥದ್ದು ಪರಮಾತ್ಮನಿಗೆ ವಾಸಸ್ಥಾನವಾಗಿರ್ತಕ್ಕಂಥ ಒಂದು ಕಾವಡಿ ಅಂದ್ರೆ ಪಾತ್ರೆ. ಈ ಪಾತ್ರೆಯಲ್ಲಿ ಹಾಲನ್ನು ಹೆಪ್ಪಾಕಬೇಕು. ಹಾಲು ಅಂತಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ಅಲ್ಲಿ ಬೇರೆ ಯಾವುದೋ ಹಾಲನ್ನಲ್ಲ, ಘೃತಮಿವ ಪ್ರಯತ್ನ ನಿಗೂಢಂ ಭೂತೆಯ ಭೂತೇಯ ವಸತಿ ವಿಜ್ಞಾನಂ ಸಂತತಂ ಮಂಥೈತವ್ಯಂ ಮನಸ ಮಂಥಾನ ಭೂತೇನ ಅಂತಕ್ಕಂಥ ಬ್ರಹ್ಮಬಿಂದು ಉಪನಿಷತ್ತಿನ ಸಾರವನ್ನೇ ಏಳು ನಾರಾಯಣ ಏಳು ಲಕ್ಷ್ಮೀರಾಯಣ ಅಂತಕ್ಕಂಥ ಕೃತಿಯಲ್ಲಿ ದಾಸರು ನಮಗೆ ತೋರಿಸ್ತಾರೆ. ಏನದು, ಅನುಭವದ ಹಾಲನ್ನೇ ಹಾಕಬೇಕು. ಅನುಭವ ಎಂಬತಕ್ಕಂಥ ಒಂದು ಹಾಲನ್ನೇ ಹೆಪ್ಪಾಕಿ, ಹೆಪ್ಪಾಕಿದ ಕ್ಷಣ ಏನಾಗ್ತದೆ, ಹಾಲಿನಲ್ಲಿ ತುಪ್ಪ ಇರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಹೆಪ್ಪಾಕಿದ ಹಾಲನ್ನೇ ಚೆನ್ನಾಗಿ ಕದಿಬೇಕದು,
ಘೃತವಿವ ಪಯಸಿ ನಿಗೂಢಂ ಭೂತೇ ಭೂತೇಶ ವಸತಿ ವಿಜ್ಞಾನಂ. ಪ್ರತಿಯೊಂದು ಜೀವನದಲ್ಲಿ ತತ್ವಜ್ಞಾನ ಅನ್ನತಕ್ಕಂಥದ್ದು ಹುದುಗಿತ್ತು. ಆ ತತ್ವಜ್ಞಾನ ಅನ್ನತಕ್ಕಂಥದ್ದನ್ನೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನಸ್ಸೆಂಬ ಕಡಲೋಲಿನಿಂದ ಕಡಿಬೇಕು. ಮನಸ್ಸೆಂಬ ಕಡಲೋಲಿನಿಂದ ಕಡಿದಾಗ ತತ್ವಜ್ಞಾನ ಅನ್ನತಕ್ಕಂಥ ಒಂದು ಇದು ಹುಟ್ಟುತ್ತೇನು, ಬೆಣ್ಣೆ. ಈ ಬೆಣ್ಣೆ ಹುಟ್ಟಿದ ಕ್ಷಣನೇ ಆ ಬೆಣ್ಣೆಯಿಂದ ತಯಾರಾದಂತಹ ತುಪ್ಪ ಏನದು, ತುಪ್ಪ ಅನ್ನೋದು ಭಕ್ತಿಯ ಸಂಕೇತ. ತುಪ್ಪ ಕಲಿಸಿದಾಗ ಹಿಟ್ಟನ್ನು ಮುದ್ದೆ ಮಾಡುತ್ತದೆ, ಅದು ಕೂಡ ಸ್ನೇಹ ಅನ್ನತಕ್ಕಂಥ ಒಂದು ಗುಣ ಇದೆ. ಈ ಸ್ನೇಹ ಅನ್ನತಕ್ಕಂಥ ಗುಣ ಆ ತುಪ್ಪದಲ್ಲಿ ಇರೋದ್ರಿಂದ ಆ ಬೆಣ್ಣೆಯಿಂದ ಉಂಟಾಗಿರತಕ್ಕಂಥ ಮೀಸಲಾದ ತುಪ್ಪನ್ನ ನೀನು ಕೊಡ್ತೇನಪ್ಪ, ಆ ತುಪ್ಪ ಮೀಸಲು ನಿನಗೆ, ನಿನಗೋಸ್ಕರ ಏಳು ಅಂತಂದ್ರೆ ಅನುಭವದ ಹಾಲನ್ನು ಚೆನ್ನಾಗಿ ತುಂಬಿ ಮನಸ್ಸೆಂಬ ಕಡಗೋಲನ್ನು ಕಡಿದು ತತ್ವಜ್ಞಾನವೆಂಬ ಬೆಣ್ಣೆಯನ್ನು ಪಡೆದು ತನ್ಮೂಲಕವಾಗಿ ಉಂಟಾಗಿರತಕ್ಕಂಥ ತುಪ್ಪವೆಂಬ ಭಕ್ತಿಯನ್ನು ನೀನು ಕೊಡ್ತೇನೆ ಸ್ವಾಮಿ ಏಳು ಅಂತ ಪುರಂದರದಾಸರ ಸಂಕೇತನೆ ಹೊರತಾಗಿ ಯಾವುದೋ ಡೈರಿ ಹಾಲು ತಂದು ಎಲ್ಲೋ ಗ್ಯಾಸ್ ಮೇಲೆ ಕಾಚಿಬಿಟ್ಟು ಅದನ್ನ ಕಡಿದು ತನ್ಮೂಲಕವಾಗಿ ಬೆಣ್ಣೆ ಮತ್ತು ತುಪ್ಪ ಮಾಡಿಕೊಂಡಕ್ಕಂಥದ್ದು ಪುರಂದರದಾಸರ ಹಿನ್ನೆಲೆ ಅಲ್ಲ ಅನ್ನತಕ್ಕಂಥದ್ದನ್ನೇ ನಾವು ತಿಳ್ಕೊಳ್ಬೇಕು. ಇನ್ನೊಂದು ಎರಡು ಉದಾಹರಣೆಗಳನ್ನು ಹೇಳಿ ನೆನಪವಚನವನ್ನು ಮುಗಿಸ್ತೇನೆ. ಇನ್ನೊಂದು ಧನ್ಮುರವ ಸಾರಿರಯ್ಯ ಡಿಂಗರೀಗರೆಲ್ಲರೂ ಭೂ ಮಂಡಲಕ್ಕೆ ಪಾಂಡುರಂಗ ವಿಠಲನೆ ಫಲ ದೈವವೆಂದು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಚೆನ್ನಾಗಿ ಡಂಗುರ ಹೊಡೆಯಿರಿ, ಸರ್ವೋತ್ತಮ ಸರ್ವೋತ್ತಮ ಎಂಬುದಾಗಿ ಡಂಗುರ ಹೊಡೆಯಿರಿ. ವಾದರಾಜರು ಹೇಳ್ತಾರೆ ಹರಿ ಸರ್ವೋತ್ತಮ ಎಂಬುದಾಗಿ ಹರಿಯೋ ಹಾವನ್ನು ಪಿಡಿಯುವೆ, ಹರಿಯೋ ಹಾವನ್ನು ಹಿಡಿತೀನಿ ದೇವರು ಸರ್ವೋತ್ತಮ ಅಂತ. ಇನ್ಯಾರು ದೇವತೆಗಳು ಸರ್ವೋತ್ತಮ ಅಂತ ನೀವು ಬೇಕಾದ ಹಾವು ಹಿಡಿದು ನೋಡೋಣ ಅಂದ್ರೆ ಎಲ್ಲರೂ ಹಿಂದಕ್ಕೆ ತರಲು. ಆದ್ದರಿಂದ ಈ ಭೂಮಂಡಲಕ್ಕೆ ಪಾಂಡುರಂಗನೇ ಪರದೈವ ಎಂಬುದಾಗಿ ನಾನು ಡಂಗುರವನ್ನು ಹೊಡಿಬೇಕು ಅಂತ ಹೇಳ್ತಾರೆ. ಡಂಗುರ ಹೊಡೆಯಲಿಕ್ಕೆ ನಮಗೆ ತಪ್ಪುಡಿ ನಗಾರಿ ಇದೆಲ್ಲ ಬೇಕಲ್ಲ, ಏನು ಕಷ್ಟಪಡಬೇಡಿ. ಒಡಲು ಜಾನಂಗಟಯ್ಯ ಮಾಡಿ ನುಡಿವ ನಾಲಿಗೆಯ ಬೆಳೆದು ಬೆಳೆದ ಜನ ಜನರೆಂದು ಬಡಿದು ಕಪ್ಪಾಡಿಕೂತ. ಒಡಲು ಜಾನಂಗಟೆಯನ್ನು ಮಾಡಿ ನುಡಿವ ನಾಲಿಗೆಯನ್ನು ಬೆಳೆಯಿರಿ. ಘನ ಘನ ಎಂಬುದಾಗಿ ನಾಲಿಗೆಯಿಂದ ಹರಿ ಗೋವಿಂದ ವಿಠಲ ನಾರಾಯಣ ಅನ್ನತಕ್ಕಂಥ ಶಬ್ದ ಏನು ಬರುತ್ತದೆ, ಈ ಶಬ್ದವೇ ನಗಾರಿಯ ಶಬ್ದ ಎಂಬುದಾಗಿ ತಿಳಿದು ಲೋಕದಲ್ಲಿ ಡಂಗುರವನ್ನು ಹೊಡೆಯಿರಿ ಹಾಗೆ ಅಂತ ಪುರಂದರದಾಸರು ಈ ಮಾತನ್ನು ಹೇಳಿ. ದೇಹವನ್ನೇ ನಮ್ಮ ಭಗವಂತನಿಗೋಸ್ಕರ ಮೀಸಲು ಮಾಡಿಕೊಳ್ಬೇಕು ಅನ್ನೋದು ಇವರ ಉಪದೇಶದ ಒಂದು ಸಂಕೇತ. ಹಾಗಾದ್ರೆ ಏನಿದೆ ಇದು? ಇದಕ್ಕೆ ಒಂದು ಮಾತನ್ನೇ ಉಪನಿಷತ್ತಿನಲ್ಲಿ ನಾವು ನೋಡ್ಬೋದು. ಐತರೇ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅಥ ಕಲ್ವೀಯನ್ ದೈವೀ ವೀಣಾ ಭವತಿ ತದನುಕೃತಿ ರಥವು ಮಾನುಷಿ ವೀಣಾ ಯಥಾಸ್ಯಾಹ ಅಂಧನ ಏವ ಮನುಷ್ಯಾಹ ಉದರಂ ಯಥಾಸ್ಯಾ ಸ್ಥಿರ ಏವ ಮನುಷ್ಯಾ ಸ್ಥಿರ ಯಥಾಸ್ಯಾ ಮಂಗುಲಯ ಏವ ಮನುಷ್ಯಾ ಸ್ವಂತ್ರಯ ಯಥಾಸ್ಯಾ ವಾಣಿ ಏವ ಮನುಷ್ಯಾ ಸ್ವರ. ಇದು ಐತರೇ ಉಪನಿಷತ್ತಿನಲ್ಲಿ ಬರತಕ್ಕಂಥ ಒಂದು ಮಾತು. ಎಂಥ ದಿವ್ಯ ಉಪಮೆಯನ್ನು ಕೊಡ್ತಾರೆ ನೋಡಿ ಉಪನಿಷತ್ತು. ಏನು ಅಥ ಕಲ್ವೀಯಂ ದೈವಿ ವೀಣಾ ಭವತಿ, ಒಡಲು ಜಾಂಗಟಯ ಮಾಡಿ ಎಂದು ಪುರಂದರದಾಸ ಹೇಳಿದಲ್ಲ, ಅದಕ್ಕೆ ಉಪನಿಷತ್ತು ಹೇಳ್ತದೆ ಅಥ ಕಲ್ವೀಯಂ ದೈವಿ ವೀಣಾ, ಪರಮಾತ್ಮನು ಕೊಟ್ಟ ವೀಣೆ ಇದು ನಿಮ್ಮ ಶರೀರ ಬೇರೆ ಅನ್ಕೊಳ್ಬೇಡಿ. ತದ ಅನುಕೃತಿ ರಥವು ಮಾನುಷಿ ವೀಣಾ, ಇದರನ್ನ ನೋಡಿ ಮಾಡಿದ ವೀಣೆ ಮನುಷ್ಯರು ಮಾಡಿದ ವೀಣೆ. ಹೇಳಿದ್ರು ನುಡಿಸ್ತಾರಲ್ಲ ಅದು ಮನುಷ್ಯರ ಮಾಡಿದ ವೀಣೆ ಹೇಳಿದ್ರೆ. ಹಾಗಾದ್ರೆ ಇಲ್ಲಿ ಒಂದು ಬುರುಡೆ ಇದೆ, ಇದಕ್ಕೂ ಒಂದು ಬುರುಡೆ ಇದೆ, ಇಲ್ಲಿ ಇನ್ನೊಂದು ಬುರುಡೆ ಇದೆ, ಇದಕ್ಕೆ ಇನ್ನೊಂದು ಬುರುಡೆ ಇದೆ, ಅಲ್ಲಿ ತಲೆ ಬಟ್ಟೆಗಳು, ಇಲ್ಲಿ ಎರಡು ಬುರುಡೆ ಇದೆ, ಅಲ್ಲಿ ತಂತಿಗಳಿವೆ, ಇಲ್ಲಿ ನಿಮಗೆ ನುಡಿಯುವ ಸ್ವರಗಳಿದೆ, ಅಲ್ಲಿ ನಮಗೆ ನುಡಿತಕ್ಕೋಸ್ಕರ ನಾಲಿಗೆ ಇದೆ, ಇಲ್ಲಿ ನಾವು ಬೆರಳುಗಳನ್ನು ತೆಗೆದುಕೊಂಡು ನೋಡುತ್ತೇವೆ, ಅಲ್ಲಿ ಸರಿಗಮಗಳನ್ನು ಸಾರತಕ್ಕಂಥ ಸ್ವರಗಳು ಮೂಡ್ತಾ ಇದ್ರೆ, ಇಲ್ಲಿ ಹರಿನಾಮ ಸಂಕೀರ್ತನೆ ಎನ್ನತಕ್ಕಂಥ ಸ್ವರಗಳು ಇಲ್ಲಿ ಮೂಡ್ತಾ ಇದೆ. ಆದ್ದರಿಂದ ಐತರೇಯ ಉಪನಿಷತ್ತು ಕೊಡತಕ್ಕಂಥ ಅದ್ಭುತವಾದ ವೀಣೆಯ ಒಂದು ಇಮೇಜ್ ಇದೆ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಡಲು ಜಾಂಗಟಯ ಮಾಡಿ ನುಡಿವ ನಾಲಿಗೆಯ ಬಿಡದು ಬಿಡದೆ ಧನ ಧನರೆಂದು ಬಡಿದು ಚಪ್ಪಾಡಿ ಕೂತ ಅಂತನ್ನುವ ಮಾತನ್ನು ದಾಸರು ಹೇಳಬೇಕಾದ್ರೆ ಈಗ ಹೇಳಿ ಪುರಂದರ ದಾಸರ ಕೃತಿಗಳನ್ನು ನಾವು ಉಪನಿಷತ್ತನ್ಬೇಕ ಇನ್ನೇನಂದೆ. ಇನ್ನೊಂದು ಮಾತನ್ನೇ ಹೇಳಿ ನಾನು ನನ್ನ ಪ್ರವಚನವನ್ನೇ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಮಾತಿನಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾರೆ. ಜಗತ್ತಿನಲ್ಲಿ ಜೀವ ಭಗವಂತನಿಗೆ ಐಕ್ಯ ಇದೆ ಅಂತ, ಆದರೆ ಉಪನಿಷತ್ತು ಸ್ಪಷ್ಟವಾಗಿ ಕೊಡ್ತಾ ಇದೆ ಜೀವ ಪರಮಾತ್ಮರು ಎಂದೂ ಒಂದಾಗುವುದಿಲ್ಲ, ಎರಡೊಂದಾಗದು ಅಂತಕ್ಕಂಥ ಮಾತಿನ ಮೂಲಕವಾಗಿ ಎಂದೆಂದೂ ಎರಡು ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಅದ್ಭುತವಾದ ಉಪನಿಷತ್ತಿನ ಕಥೆಯನ್ನೇ ಪುರಂದರದಾಸರು ಕೊಡ್ತಾರೆ. ಏನದು? ಶುಕನೆಂಬಕ್ಕಿ ಹೇಳುತ್ತದಪ್ಪ ಸುಳ್ಳಲ್ಲ ನೀ ಕೇಳೋ ತಮ್ಮ, ಬಿಡು 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 ಮನ ಸಂಶಯವ ಹಕ್ಕಿಗಳೆರಡು ಐದಾವಣ್ಣ, ಒಂದೇ ಕುಲದ ಹಕ್ಕಲ್ಲಣ್ಣ, ಒಂದು ಹಕ್ಕಿ ಹಂಚಿಂತೈತೆ ಮತ್ತೊಂದು ಹಕ್ಕಿ ನೋಡುತ್ತದಪ್ಪ. ತಿಂದ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ. ಶುಕನೆಂಬಕ್ಕಿ ಹೇಳುತ್ತದಣ್ಣ ದಾಸುಪರ್ಣದ ಶ್ರುತಿಯಲ್ಲೈತೆ. ಸುಳ್ಳಲ್ಲ ನೀ ಕೇಳೋ ತಮ್ಮ, ಬಿಡು 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 ಮನ ಸಂಶಯವ, ಹಕ್ಕಿಗಳೆರಡು ಐದಾವಣ್ಣ. ಏನ್ರಿ ಇದು ಉಪನಿಷತ್ತಿನ ಸಾರವನ್ನು ಹಾಗೆ ತಂದು ನಂಬಿಕೊಡುತ್ತ. ದಾಸುಪರ್ಣ ಸೈಜಾತಕಾಯ ಸಮಾನ ವೃಕ್ಷಂ ಪರಿಹಕ್ಷ ಜಾತೆ ತಯೋರನ್ಯಪ್ಪಿಪ್ಪಲಂ ಸ್ವಸ್ತಿ ಅನಸ್ನನ್ನನ್ಯ ಅಭಿಜಾತ ಶೀತಿ ಅಂತ ದಾಸುಪರ್ಣದ ಸ್ತುತಿ. ಅಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ, ಎರಡು ಹಕ್ಕಿಗಳಿದಾವ, ಒಂದು ಹಕ್ಕಿ ಹಣ್ಣು ತಿಂತಾ ಇದೆ, ಮತ್ತೊಂದು ಹಕ್ಕಿ ನೋಡ್ತಾ ಇದೆ. ಆದ್ರೆ ಆಶ್ಚರ್ಯ ಅಂದ್ರೆ, ತಿಂದ ಹಕ್ಕಿ ತೊಡಗಿ ಕಡ್ಡಿಯಾಗಿ, ತಿನ್ನದೇ ಇದ್ದಂತ ಹಕ್ಕಿ ಭಕ್ತ ಪುಷ್ಟವಾಗಿ ಬೆಳೆದಿದೆ ಅನ್ನುವಂತಹ ಇಷ್ಟೇ ಉಪನಿಷತ್ತಿನ ಸಾರ. ಅದು ಮುಂದೆ ಬೆಳ್ಕೊಂಡು ಹೋಗ್ತದೆ. ಇಲ್ಲಿ ಒಂದು ಅಂಶ ಇದೆ, ಏನದು ಅಂತಂದ್ರೆ, ಹಾಗಾದ್ರೆ ಈ ಹಕ್ಕಿಗಳು ಯಾವುದು ಅಂತ ಕೇಳಿದಾಗ ವ್ಯಾಖ್ಯಾನ ನೋಡ್ಬೇಕು ನಾವು. ಪುರಂದರದಾಸರು ಹೇಳ್ತಾರೆ, ಯೋಚನೆ ಮಾಡಬೇಡ್ರಿ. ದಾಸುಪರ್ಣದ ಸ್ತುತಿ ಎಲ್ಲೈತೆ, ಒಂದು ಹಕ್ಕಿ ಹಂಚಿಂತೈತೆ ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ತಿಂದ ಹಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲವಾಗೈತೆ. ಜಗವೆಂಬ ವೃಕ್ಷ ಹುಟ್ಟೈ ತಣ್ಣ, ಜಗತ್ತು ಅನ್ನತಕ್ಕಂಥದ್ದೇ ಒಂದು ಮರ, ಅಲ್ಲಿ ಎರಡು ಹಕ್ಕಿಗಳಿಲ್ಲ, ಒಂದು ಜೀವಾತ್ಮನೆಂಬ ಹಕ್ಕಿ ಮತ್ತೊಂದು ಪರಮಾತ್ಮನೆಂಬ ಹಕ್ಕಿ. ಜೀವಾತ್ಮನಿಗೆ ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನತಕ್ಕಂಥ ಫಲಗಳನ್ನು ತಿಂತಾನೆ ಇರ್ತಾನೆ. ಆದರೆ ಆ ಜೀವಾತ್ಮನೆಂಬ ಹಕ್ಕಿ ಜಗತ್ತಿನಲ್ಲಿ ಬೆಳೆಯೋದಿಲ್ಲ, ಅಂದ್ರೆ ಅವನು ದೊಡ್ಡವನಾಗಿ ದಷ್ಟಪುಷ್ಟನಾಗಿ ಏನು ಬೆಳೆಯೋದಿಲ್ಲ. ತಿನ್ನದ ಹಕ್ಕಿ ಸಂಚಿತ ಆಗಾಮಿ ಪ್ರಾರಬ್ಧ ಎಂಬ ಕರ್ಮಗಳ ದೇವರೇ ಇರತಕ್ಕಂತಹ ನಿತ್ಯ ಶುದ್ಧ ಚೈತನ್ಯನಾಗಿರತಕ್ಕಂತಹ ಭಗವಂತ ಏನಿದ್ದಾನೆ, ಅವನು ಒಳ್ಳೆ ದಷ್ಟಪುಷ್ಟವಾಗಿ ಬೆಳೀತಾ ಇದ್ದಾನೆ. ಅಖಿಲಾನಂದ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಜಗದ್ರೂಪ ಅಂತ ಪರಮಾತ್ಮನ ಕಣ್ಣಾಗಿ ದೊಡ್ಡವನು ಅಂತ ಹೊರಡ್ತಾ ಇದ್ದಾನೆ. ಏನೋ ತಿನ್ನದ ಉಪವಾಸವಿದ್ದ ಇವನು ದೊಡ್ಡವನಾಗಿದ್ದಾನೆ, ತಿಂದವನು ಮಾತ್ರ ಸ್ವರ್ಗಿ ಕಡ್ಡಿ ಆಗ್ತಾ ಇದ್ದಾನೆ ಅನ್ನುವಂತ ಒಂದು ಸಂದೇಶ. ಜಗತ್ತಿನೆಂಬ ಹಕ್ಕಿ ವೃಕ್ಷದಲ್ಲಿ ಜೀವಾತ್ಮನೆಂಬ ಹಕ್ಕಿ ಎಷ್ಟೇ ತಿಂದರೂ ಕೂಡ ಅವನು ದೊಡ್ಡವನಾಗುವುದಿಲ್ಲ, ತಿನ್ನದೇ ಇರತಕ್ಕಂಥ ಪರಮಾತ್ಮನೆಂಬ ಹಕ್ಕಿ ಮಾತ್ರ ಜಗತ್ತಿನಲ್ಲಿ ಪ್ರಸಿದ್ಧನಾಗ್ತಾನೆ ಅನ್ನತಕ್ಕ ದಾಸುಪರ್ಣದ ಶ್ರುತಿಯನ್ನೇ ಬಹಳ ಸುಂದರವಾಗಿ ಈ ಹಾಡಿನಲ್ಲಿ ಪುರಂದರದಾಸರು ನಮಗೆ ತೋರಿಸಿಕೊಡ್ತಾರೆ. ಈ ಮಾತನ್ನು ಕೇಳಿದ ಕ್ಷಣನೇ ವಾದಿರಾಜರ ತೀರ್ಥಪ್ರಬಂಧ ನಮಗೆ ನೆನಪಾಗ್ತದೆ. ಕ್ರೋಢ ಶಂಕರ ನಾರಾಯಣ ಕ್ಷೇತ್ರ ಅಂತ ಒಂದು ದಿವ್ಯಕ್ಷೇತ್ರ. ಈ ಕ್ಷೇತ್ರವನ್ನು ವರ್ಣಿಸುವಾಗ ಅಲ್ಲಿ ಹೋಗಿದ್ದಾರೆ ವಾದಿರಾಜರು, ಗರ್ಭಗುಡಿಯಲ್ಲಿ ಎರಡು ಈಶ್ವರನ ಲಿಂಗ, ಒಂದು ದೊಡ್ಡ ಈಶ್ವರನ ಲಿಂಗ ಅವರು ಕ್ಷೇತ್ರ ಇದೆ, ದಷ್ಟಪುಷ್ಟವಾಗಿದೆ. ಪಕ್ಕದಲ್ಲಿ ಒಂದು ಚಿಕ್ಕ ಈಶ್ವರನ ಲಿಂಗ. ಆಶ್ಚರ್ಯ ಅಂದ್ರೆ ಅಲ್ಲಿ ಶೈವರು ಅಲ್ಲಿ ಪೂಜೆ ಮಾಡೋರು. ಈ ಲಿಂಗದಲ್ಲಿ ವಿಷ್ಣು ಇದ್ದಾನೆ ಅಂತ ಅವರ ನಂಬಿಕೆ, ಈ ಲಿಂಗದಲ್ಲಿ ಶಿವನಿದ್ದಾನೆ ಅಂತ ನಂಬಿಕೆ. ಯಾವ ಲಿಂಗದಲ್ಲಿ ವಿಷ್ಣು ಇದ್ದಾನೆ ಅಂತ ಇದೆಯೋ ಆ ಲಿಂಗಕ್ಕೆ ಬಟ್ಟೆ ಕಟ್ಟಿ ಸುತ್ತಿಸಿಬಿಟ್ಟಿದ್ದಾರೆ. ಪೂಜೆ ಇಲ್ಲ, ಅಭಿಷೇಕ ಇಲ್ಲ, ನೈವೇದ್ಯ ಇಲ್ಲ, ಅಲಂಕಾರ ಇಲ್ಲ, ಚೆನ್ನಾಗಿ ಆ ಧೂಪದೀಪದ ವಾಸನೆ ಹೋಗಬಾರ್ದು ಬಟ್ಟೆ ಕೂಡ ಕಟ್ಟಿಸಿಬಿಟ್ಟಿದ್ದಾರೆ. ಪಕ್ಕದಲ್ಲಿರುವ ಲಿಂಗಕ್ಕೆ ಮಾತ್ರ ನಿಷ್ಠದಲ್ಲಿ ಸೋಡು ಸೋಡಿದ್ದಾರೆ, ಪೂಜೆ ಅಭಿಷೇಕ ನೈವೇದ್ಯ ಎಲ್ಲ ನಡೀತಾ ಇದೆ. ವಾದಿರಾಜರು ಹೋಗಿ ನೋಡ್ತಾರಂತೆ, ದ್ವಾಸುಪರಣದ ಸ್ತುತಿ ನೆನಪಾಗ್ತಾ ಇದೆ ನನಗೆ. ಯಾಕೆ ಅಂದ್ರೆ ಈ ಲಿಂಗ ಇಷ್ಟತ್ರ ದಷ್ಟಪುಷ್ಟವಾಗಿದೆ, ಒಂದ್ ದಿವಸ ನೈವೇದ್ಯ ಇಲ್ಲ, ಈ ಲಿಂಗ ದಿನ ತಿಂತಾ ಇದೆ, ಸರಗಿ ಕಡ್ಡಿಯಾಗಿದೆ. ಇದರಿಂದಲೇ ಅರ್ಥ ಆಗ್ತಾ ಇದೆ ಇವನು ಜೀವಾತ್ಮ ಇವನು ಪರಮಾತ್ಮ. ಇಷ್ಟು ಸುಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ತಿಂದ ಹಕ್ಕಿ ಬಲವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ. ದಾಸುಪರ್ಣದ ಸ್ತುತಿ ಈ ಕ್ರೋಢಶಂಕರ ನಾರಾಯಣ ಕ್ಷೇತ್ರವನ್ನ ನೋಡಿದ ಕ್ಷಣ ನಮಗೆ ನೆನಪಾಗ್ತದೆ ಎಂಬುದಾಗಿ ವಾದಿರಾಜರು ಹೇಳಿದ್ದಾರೆ. ಇಂತಹ ಅತ್ಯಂತ ಕ್ಲಿಷ್ಟವಾದ ಕೃತಿಗಳನ್ನ ಬಹಳ ಸುಲಭವಾದ ರೀತಿಯಲ್ಲಿ ಎಂಥ ಮಾತುಗಳನ್ನ ಪುರಂದರದಾಸರು ನಮಗೆ ತೋರಿಸಿಕೊಡ್ತಾರೆ. ಬೀಷಾಸ್ಮಾದ ವಾತಸ್ಪವದೆ ಬೀಜೋದೇತಿ ಸೂರ್ಯ, ಬೀಜಾಸ್ಮಾದ ಅಗ್ನಿಶ್ಚೇಂದ್ರಕ್ಕ ಮೃತ್ಯುತ್ತಾವತಿ ಪಂಚಮೈತಿ ಅಂತ ಋಗ್ವೇದ. ಅದು ಕೇಳ್ತಾರೆ, ಧರೆ ಅಂಜುತ್ತಲಿದೆ, ಗಿರಿ ಅಂಜುತ್ತಲಿವೆ, ಸರಿ ಸಮುದ್ರಗಳಂಜಿ ಬೆಚ್ಚಗಾಗುತ್ತಲಿವೆ, ಮರುತ ಪಾವಕರಂಜಿ ತೆರಿಸಿ ದಹಿಸುತ್ತಲಿವೆ. ಪುರಂದರ ವಿಠಲ ನೀನೆಂಥ ಅರಸೋ ಅಂತ ಎಂತ ಮಾತ್ರ ಇದು. ಹಾಗೆ ಉಪನಿಷತ್ತಿನ ಸಾರವನ್ನೇ ಹರಿದ ಬಟ್ಟೆ ಬೀಸಾಡಣ್ಣ, ಹೊಸ ವಸ್ತ್ರವ ನಿನಗೆ ದೇವರು ಕೊಟ್ಟ. ಅದಕ್ಕೆ ಗೀತೆ ಮಾತು ಹೇಳ್ತಾ ಇದೆ, ವಾತಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿಗಳನ್ನ ಹಾಕಿ ಮಾಡುವ. ಒಂದು ಗೀತೆ ಬೇಕಾ, ಒಂದು ಭಾಗವತ ಬೇಕಾ, ಒಂದು ಉಪನಿಷತ್ತು ಬೇಕಾ, ಒಂದು ಸೂತ್ರ ವಿಚಾರಗಳು ಬೇಕಾ, ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರು ಕೂಡ ಎಲ್ಲದಕ್ಕೂ ಕೂಡ ಸೋಹಂ ಎನ ಹೇಳವೋ ಏ ಪಾಖಂಡ, ಸೋಹಂ ಅನ್ನತಕ್ಕಂಥ ಮಾತನ್ನೇ ದಾಸೋಹಂ ಅಂತ ನೀನು ಹೇಳು. ನೀನು ಸೋಹಂ ಅಂತಂದ್ರೆ ಆ ಈಶ್ವರನ ಅರ್ಧಾಂಗಿ ನಿನಗೆ ಏನಾಗ್ತಾರೆ, ಶಿವರಾಣಿ ನಿನಗೆ ಏನಾದಾಳು, ಯಾತಕ್ಕಿಂತ ಮಾತನಾಡುತ್ತಿ ಹೇ ಮಾಯವಾದಿ, ಯಾತಕ್ಕಿಂತ ಮಾತನಾಡುತ್ತಿ ಆ ಮಾತು ಮುಂದೆಲ್ಲ ಹೇಳುವ ಅಂತ ಕೃಷ್ಣವ ಯಾತಕ್ಕಿಂತ ಮಾತನಾಡಿ ಪಾಶುಪತದ ಮತ ಹೇಳಿದಿ, ಅಂಧಂತವಸ್ತಿನ ದಾರಿ ಹೇಳಿದಿ, ಕೇಳದೇನು ಗೋಳಿ ಮಗನೇ ಯಾತಕ್ಕಿಂತ ಮಾತನಾಡಿದ್ದೀರ? ಪುರಂದರದಾಸರ ಕೃತಿಗಳನ್ನು ಹೇಳ್ತಾ ಹೋದ್ರೆ ಬಹಳ ಗಂಭೀರ ಇತ್ತು, ಇವತ್ತಿನ ಕಾಲ ಇಲ್ಲ ಇದು. ಆದರೂ ಕೂಡ ಸ್ವಗೋಷ್ಠಿ ಅದರಿಂದ ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ ಅಂತ ಒಂದು ವಿಶಿಷ್ಟವಾದ ಸಂದೇಶವನ್ನು ಕೊಟ್ಟು ಆಚಾರ್ಯರ ಸಿದ್ಧಾಂತವನ್ನೇ ಸುಲಲಿತವಾಗಿ ತಿಳಿಯುವಂತಹ ರೀತಿಯಲ್ಲಿ ಮಾಡಿದ ದಾಸರ ಕೃತಿಗೆ ಪುರಂದರ ಉಪನಿಷತ್ವಲ್ಲಾದ್ರೆ ಇನ್ನೇನಾದ್ರೆ ನಾವನ್ನು ಯಾವ ಮಾತ್ರೆ ವ್ಯಾಪಾರಿಗಳಲ್ಲಿದ್ದಾರೆ ಅಂತ ಯಾವ ಮಹಾನುಭಾವರ ನುಡಿಯಲ್ಲಿ ಬಂದ ಆ ಮಾತು ನಮಗಿವತ್ತು ಒಂದೊಂದೇ ಅನುಭವಕ್ಕೆ ಬಂದಾಗ ಮಾತ್ರ ದಾಸರ ಆರಾಧನೆ ಮಾಡಿದ್ದಕ್ಕೆ ಸಾರ್ಥಕವಾಗ್ತದೆ. ಇಂಥ ಅದ್ಭುತವಾದ ಕಾರ್ಯವನ್ನೇ ನಮ್ಮ ಹರಿನಾರಾಯಣ ವಿಠಲ ಅಂಕಿತರಾಗಿರ್ತಕ್ಕಂಥ ಹನುಮಂತರಾಯ ತುಂಬಾ ಶ್ರದ್ಧೆಯಿಂದ ತುಂಬಾ ಕ್ಲಿಷ್ಟಪಟ್ಟು ಒಬ್ಬ ವ್ಯಕ್ತಿಗಳು ಎಷ್ಟು ಕಷ್ಟಪಡ್ಬೇಕು ನೋಡಿ, ಅನೇಕ ವಿಧವಾದ ಕಷ್ಟವನ್ನು ಪಟ್ಟು ಅಂತೂ ದಾಸರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಅವರ ಪ್ರಯತ್ನ ಹೆಜ್ಜೆಜ್ಜೆಗೂ ಹೆಜ್ಜೆಜ್ಜೆಗೂ ಫಲಿಸ್ತಾ ಇದೆ ಎಂಬುದಕ್ಕೆ ಇವತ್ತು ದಾಸರ ಆರಾಧನೆ ನಿರಂತರವಾಗಿ ನಮಗಿವತ್ತು ಕಾಣ್ತಾ ಇದೆ. ಇದರಿಂದ ಇನ್ನೂ ಹೆಚ್ಚೆತ್ತಿಂತಹ ಅದ್ಭುತವಾದ ಕಾರ್ಯಕ್ರಮಗಳು ನಡೆಯಿ, ತನ್ಮೂಲಕವಾಗಿ ನಮಗೆ ಹರಿದಾಸರ ಸೇವೆಯ ಸೌಭಾಗ್ಯ ಒದಗಿ ಎಲ್ಲರ ಮನೆ ಮನಕ್ಕೂ ಹರಿದಾಸ ಸಾಹಿತ್ಯ ಮುಖ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿದ ಅವರಿಗೂ ಶ್ರೋತೃವೃಂದದಾದ ನಿಮಗೂ
ಅನೇಕ ಪಂಡಿತರ ಮೂಲಕವಾಗಿ ಅದು ಮುಗಿಸಲ್ಲ ಅಂತ ಅನ್ನಿಸ್ತದೆ. 4-5 ದಿವಸದ ಸಮ್ಮೇಳನ ಮುಗಿಸಲ್ಲ ತೀವ್ರ ಅನ್ನಿಸ್ತದೆ. ಯಾವಾಗಲೂ ಸಹ ಕೊನೆಯ ಇದರಲ್ಲಿ ಹೆಚ್ಚು ಇದಾಗ್ತದೆ.